ಶ್ರೀ ಗುರುಭ್ಯೋ ನಮಃ ಇದು ಬರ್ತಾ ಇಲ್ಲ, ಮೈಕ್ ಬರ್ತಾ ಇಲ್ಲ. ಅದಕ್ಕೆ ಯಾವಾಗ ಇಡ್ತಾ ಇರೋದು? ಇಲ್ಲ ಅದು ಬರ್ತಾ ಇಲ್ಲ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೇಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚ್ಯುತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾಬಾಲಶಾರಿಣಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ಮುನೀನ್ ನಮಃ. ವಾಜರಾಜಪದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬದೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಜಲಜಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತರವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಿತ್ಯ ನಿಗಮಾತೀತ ನಿರ್ಗುಣ ಮೃತ್ಯವತ್ಸಲ ಭಯವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖೀ ಮತ್ತನಂದದಿ ಮರ್ತ್ಯರುಳ ಹೊರಗೆತ್ತ ನೋಡಲು ಸುತ್ತು ತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಇಲ್ಲಿ ದೇವರ ಕರುಣೆಯನ್ನ ವಿಶೇಷವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ದೇವರ ಗುಣಗಳು ಒಂದೊಂದು ಒಂದೊಂದು ಹೇಳ್ತಾ ಇದ್ದಾರೆ. ನಿತ್ಯ ಅನಾದಿ ಅನಂತ ಕಾಲದಿಂದ ಒಂದೇ ಪ್ರಕಾರನಾಗಿರ್ತಕ್ಕಂಥವ, ಇನ್ನೊಂದು ನಾಶವಿಲ್ಲದವ. ಇಲ್ಲಿ ನಮಗೊಂದು ಅರ್ಥ ಆಗಲ್ಲ, ದೇವರ ಗುಣಗಳು ಯಾಕೆ ಹೇಳ್ತಾರೆ ನಮಗೆ? ಆತ ಹೇಗಿದ್ರೆ ನಮಗೇನು ಅಂದ್ರೆ, ಆ ಭಗವಂತ ಹೇಗಿದ್ದಾನೋ ಆ ಗುಣಗಳನ್ನು ಚಿಂತನೆ ಮಾಡಿದರೆ, ಇಲ್ಲಿಷ್ಟೇ ನಾವು ಪ್ರತಿಬಿಂಬ ದೇವ ಬಿಂಬ. ನಮ್ಮ ಮನೆಯಲ್ಲಿ ತುಂಬಾ ಆಭರಣಗಳಿವೆ, ಎಲ್ಲ ಪಟ್ಟಿಗೆಯಲ್ಲಿ ಇಟ್ಟಿವೆ, ಮೈಯಲ್ಲಿ ಏನು ಹಾಕೊಂಡಿಲ್ಲ. ಅವಾಗ ಎದುರಿಗೆ ಪ್ರತಿಬಿಂಬದಲ್ಲಿ ಒಂದಾಭರಣ ಕಾಣಲ್ಲ. ನಮಗೆ ಪ್ರತಿಬಿಂಬದಲ್ಲಿ ಒಂದೊಂದು ಆಭರಣ ಕಾಣಬೇಕಾದರೆ ನಾವು ಒಂದೊಂದು ಆಭರಣ ಹಾಕೊಂಡಾಗ ಆ ಪ್ರತಿಬಿಂಬದಲ್ಲಿ ಆಭರಣ ಕಾಣುತ್ತಾ ಬರುತ್ತೆ. ಹಾಗೆ ಈ ಜೀವನ ಭಗವಂತ ಈ ಜೀವನ ನಮಗೆ ಕೊಟ್ಟರೆ ಈ ಬದುಕಿನಲ್ಲಿ ಈ ಜನ್ಮದಲ್ಲಿ ಏನು ನಮಗೆ ಒಳ್ಳೆ ಒಳ್ಳೆ ಗುಣಗಳು ಬಂದರೆ ಸಾಧನೆ ಆಗುತ್ತೋ, ನಮಗೆ ಸಾಧನೆ ಆಗಬೇಕು. ಸಾಧನೆ ಆಗಬೇಕಾದರೆ ನಾನಾ ರೋಗಗಳು ಬರುತ್ತೆ, ತೊಂದರೆ ನಮಗೆ, ನಮ್ಮ ಹಿಂದಿನ ಪಾಪ ಇರುತ್ತೆ, ಆ ರೋಗಗಳು ಬರುತ್ತೆ. ಆ ರೋಗಗಳು ಬಂದಾಗ ನಮಗೆ ಸಾಕಪ್ಪ ಯಾವ ಸಾಧನೆ ಬೇಡ ಅಂತ ಹಾಗೆ ಕೊಡಬೇಕು ಅನ್ಸುತ್ತೆ. ಆದರೆ ರೋಗಗಳು ಬಂದರೂ ಕೂಡ, ಏನು ತೊಂದರೆಗಳು ಬಂದರೂ ಕೂಡ, ನಮ್ಮ ಸಾಧನೆ ಚೆನ್ನಾಗಿ ಆಗಬೇಕು ಅಂತಾದರೆ ನಮಗೇನಿರಬೇಕು? ಸಹನ ಶಕ್ತಿ ಎಂಬುದಿರಬೇಕು. ಆ ಸಹನ ಶಕ್ತಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ಏನ್ ಚೂರು ಬಂದರೂ ಕೂಡ ಸಾಕಪ್ಪ ಬೇಡ ಅಂತ ಸುಮ್ಮನೆ ಕೂತು ಬಿಡ್ತಾ ಇದ್ದೀವಿ. ಈಗ ಸಹನ ಶಕ್ತಿ ಬರಬೇಕಾದ್ರೆ ಹೇಗೆ ಅಂದರೆ, ನಮ್ಮೊಳಗಿರುವ ದೇವ ಬಿಂಬ ಆತನಲ್ಲಿ ಅನಂತ ಗುಣಗಳಿವೆ, ಅನಂತ ಗುಣಗಳಿವೆ. ಹೇಗೆ ನಮ್ಮ ಮನೆಯಲ್ಲಿ ತುಂಬಾ ಆಭರಣಗಳಿದ್ರೂ ಮೈ ಮೇಲೆ ಒಂದು ಹಾಕೊಳ್ಳದೆ ನಿಂತಾಗ ನಮ್ಮ ಪ್ರತಿಬಿಂಬ ಬರೇ ಏನು ಆಭರಣ ಇಲ್ಲದೆ ಕಾಣುತ್ತೋ, ಹಾಗೆ ಅನಂತ ಗುಣಗಳು ದೇವರಲ್ಲಿ ಇದ್ದರೂ ಕೂಡ ನಮ್ಮ ಬಿಂಬ ಮೂರ್ತಿ ಆ ಗುಣಗಳನ್ನು ಹೊರತೋರತಾ ಇಲ್ಲ. ಆ ಹೊರತೋರಿದರೆ ಅಂದ್ರೆ ಆಭರಣ ಥರದ ಹಾಕೊಂಡರೆ ಆ ಗುಣವನ್ನು ತೋರಿದರೆ ನಮ್ಮಲ್ಲೂ ಗುಣ ತೋರುತ್ತೆ. ಇದು ಅದರ ರಹಸ್ಯ. ಹಾಗಾದರೆ ದೇವ ಅನಂತ ಗುಣಗಳಿವೆ, ಆದರೆ ನಮಗೆ ಈ ಜನ್ಮದಲ್ಲಿ ಸಾಧನೆ ಆಗಬೇಕಾದರೆ ನಮ್ಮಲ್ಲಿ ಕೆಲವು ಗುಣಗಳೆಲ್ಲ ಬೇಕು. ಏನು ಬೇಕು ಅಂದರೆ ಏನೇ ಬಂದರೂ ಕೂಡ ಸಹನ ಶಕ್ತಿ ಬೇಕು ನಮಗೆ. ಆ ಸಹನ ಶಕ್ತಿ ಹೇಗೆ ಬರುತ್ತೆ ಅಂದರೆ ದೇವರಲ್ಲಿ ಗುಣ ಇದೆ, ಸಹನ ಶಕ್ತಿ, ಸಹನವಂತ ಅಂತ ಹೇಳಿ, ಮಹಾ ಕ್ಷಮಾ ಗುಣವಂತ ಅಂತ. ಆ ಗುಣವನ್ನು ಚಿಂತನೆ ಮಾಡಿದರೆ ಅರ್ಥ ಏನು? ಗುಣ ಚಿಂತನೆ ಮಾಡುವುದು ಎಂಬುದರಲ್ಲಿ ಅರ್ಥ ಏನು ಅಂದರೆ ನೀನು ಕ್ಷಮಾವಂತ, ಕ್ಷಮಾವಂತ, ಕ್ಷಮಾವಂತ ಅಂದರೆ ನೀನು ಕ್ಷಮಾವಂತ. ಹೌದು, ಆ ಗುಣ ನಿನ್ನಲ್ಲಿ ಇದೆ, ಆದರೆ ಈ ನನ್ನಲ್ಲಿ ಅಂದ್ರೆ ನನ್ನಲ್ಲಿರುವ ನೀನು ಆ ಗುಣ ಇಷ್ಟರವರೆಗೂ ಪ್ರಕಟ ಮಾಡಲಿಲ್ಲ, ಅದಕ್ಕೆ ನನ್ನಲ್ಲಿ ಕ್ಷಮಾ ಗುಣ ಅಂದ್ರೆ ಸಹನ ಶಕ್ತಿ ಇಲ್ಲ. ಯದ್ಯಪಿ ನಿನ್ನೊಳಗ ಗುಣ ಇದೆ, ನೀನು ಪ್ರಕಟ ಮಾಡಲಿಲ್ಲ ಅಂದ್ರೆ ತೋರಲಿಲ್ಲ, ಅದಕ್ಕೆ ನನ್ನಲ್ಲಿ ಕಾಣತಾ ಇಲ್ಲ. ಅದರಿಂದ ದೇವರನ್ನ ನೀನು ಕ್ಷಮಾವಂತ, ಕ್ಷಮಾವಂತ ಅಂತ ಚಿಂತನೆ ಮಾಡುವುದರ ತಾತ್ಪರ್ಯ ಏನಪ್ಪ ಅಂದರೆ ನಿನ್ನೊಳಗೆ ಇರುವ ಕ್ಷಮಾ ಗುಣವನ್ನ ಪ್ರಕಟ ಮಾಡು, ಪ್ರಕಟ ಮಾಡಿ ನನ್ನೊಳಗೂ ಆ ಗುಣವನ್ನ ಪ್ರಕಟ ಮಾಡು ಅಂತ ತಾತ್ಪರ್ಯ. ಇಷ್ಟು ಅಪ್ಲಿಕೇಶನ್ ಇದೆ. ದೇವರ ಒಂದೊಂದು ಗುಣ ತಿಳಿದು ಆ ದೇವ ಇಂತಿಂತ ಗುಣ ಇದ್ದವ ಅಂತ ಚಿಂತನೆ ಮಾಡಿದರೆ, ಇದ್ದವ ಅಂತ ಚಿಂತನೆ ಮಾಡೋದ್ರ ತಾತ್ಪರ್ಯ ನೀನು ಇಂಥ ಗುಣ ಇದೆ ನಿನಗೆ ಇಲ್ಲಾರಿಲ್ಲ ಅಂದ್ರು, ಆದರೆ ನನ್ನೊಳಗಿದ್ದ ನೀನು ಆ ಗುಣವನ್ನ ಬಚ್ಚಿಟ್ಟುಕೊಂಡಿದ್ದೀಯ, ಹೊರಗೆ ತೋರತಾ ಇಲ್ಲ, ಅದನ್ನ ತೋರು, ತೋರಿದರೆ ನನ್ನಲ್ಲಿ ಕಾಣುತ್ತೆ, ಇದ್ದ ಆಭರಣ ಹಾಕೊಂಡ್ರೆ ಪ್ರತಿಬಿಂಬಕ್ಕೆ ಕಾಣುತ್ತೆ. ಹಾಗೆ ಆ ರೀತಿಯಲ್ಲಿ ನಮ್ಮ ಭಗವಂತ ಬಿಂಬ ಮೂರ್ತಿ ಏನಿದ್ದಾನೆ, ಈ ಜನ್ಮದಲ್ಲಿ ಸಾಧನೆ ಆಗಬೇಕಾದ್ರೆ ಸಹನ ಶಕ್ತಿ ಒಂದು ಬೇಕು, ಒಳ್ಳೆ ಗ್ರಹಣ ಮಾಡುವ ಶಕ್ತಿ ಬೇಕು, ಏನು ಹೇಳಿದ್ರು ಕೂಡ ಚೆನ್ನಾಗಿ ಗ್ರಹಣ ಮಾಡಿ ಅನುಷ್ಠಾನಕ್ಕಿಡುವ ಶಕ್ತಿ ಬೇಕು, ಗುರುಗಳ ಸೇವಾ ಬುದ್ಧಿ ಬೇಕು, ಒಳ್ಳೆತನ ಬೇಕು, ಕರುಣೆ ಬೇಕು, ಒಳ್ಳೆ ತಪಸ್ಸು ಬೇಕು, ಏನೇನು ಬೇಕು 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 ಅಂತಿದೆ ನಮ್ಮ ಸಾಧನೆಗೆ ಪಟ್ಟಿ ಮಾಡಿಕೊಳ್ಳಿ. ಏನೇನು ಏನು ಸಾಧನೆ ಮಾಡಬೇಕು, ಏನು ಪಟ್ಟಿ ಬೇಕು ಅಂದ್ರೆ ಎಲ್ಲ ನಮ್ಮಲ್ಲಿ ಬರಬೇಕಾದ ಗುಣಗಳ ಪಟ್ಟಿಯೆಲ್ಲ ಕೊಡ್ತಾರೆ ಭಾಗವತ. ಹಾಗಾದ್ರೆ ನಮ್ಮಲ್ಲಿ ಯಾವ ಯಾವ ಗುಣಗಳು ಬರಬೇಕೋ ಆಯಾ ಗುಣಗಳನ್ನ ದೇವರನ್ನು ಕೇಳಬೇಕು. ಸ್ವಾಮಿ ನನ್ನಲ್ಲಿ ಇಂಥ ಗುಣ ಪ್ರಕಟ ಮಾಡು ಅಂತ ಕೇಳಬೇಕು ದೇವರಲ್ಲಿ. ಆವಾಗ ದೇವರೇನಂತಾರೆ, ನಿನ್ನಲ್ಲಿ ಅಂಥ ಗುಣಗಳು ಪ್ರಕಟ ಮಾಡಬೇಕಾದ್ರೆ ನೀನು ನನ್ನಲ್ಲಿರುವ ಆ ಗುಣಗಳನ್ನ ಚಿಂತನೆ ಮಾಡು. ಈ ಚಿಂತನೆ ಮಾಡು ಅಂದ್ರೆ ಅರ್ಥ ಏನು? ಸ್ವಾಮಿ ನನ್ನಲ್ಲಿ ಯಾವ ಗುಣಗಳು ಪ್ರಕಟ ಆಗಬೇಕೋ ಅಂಥ ಗುಣಗಳನ್ನ ನಿನ್ನಲ್ಲಿ ಪ್ರಕಟ ಮಾಡು, ನಿನ್ನಲ್ಲಿ ಪ್ರಕಟ ಮಾಡಿ ನನ್ನಲ್ಲೂ ಪ್ರಕಟ ಮಾಡು, ತೋರಯ್ಯ ಅಂತ ದೇವರಲ್ಲಿ ತಾತ್ಪರ್ಯ. ಇಷ್ಟು ನೀನು ಗುಣವಂತ, ನೀನು ಕ್ಷಮಾವಂತ, ನೀನು ಧೈರ್ಯವಂತ, ನೀನು ಬುದ್ಧಿವಂತ, ನೀನು ಜ್ಞಾನವಂತ, ಇಷ್ಟೆಲ್ಲ ಹೇಳೋದರಲ್ಲಿ ನೀನು ಜ್ಞಾನವಂತ, ಆ ಜ್ಞಾನ ಪ್ರಕಟ ಮಾಡಿ ನನ್ನಲ್ಲಿ ಜ್ಞಾನ ಕೊಡು, ಇಷ್ಟು. ಹಾಗೆ ದೇವರ ಒಂದೊಂದು ಗುಣ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಚಿಂತನೆ ಮಾಡಲೇಬೇಕಾಗಿದ್ದ ಪಾ, ತುಂಬಾ ಗುಣಗಳಾಯ್ತಲ್ಲ ದಾಸರು ಇಡೀ ಹರಿಕಥಾನುಸಾರ ತುಂಬಾ ಗುಣಗಳು ಹೇಳಿದ್ರು. ಯಾವ ಚಿಂತನೆ ಮಾಡಬೇಕು ಅಂದ್ರೆ ಅದನ್ನು ಗುರುಗಳಂತರ್ಯಾಮಿ ಭಗವಂತನಿಗೆ ಶರಣಾಗತರಾಗಿ ಬಿಟ್ಟು ಬಿಡೋಣ. ಸ್ವಾಮಿ ಈ ಜೀವನದಲ್ಲಿ ನನ್ನಲ್ಲಿ ಏನು ಸಾಧನೆ ಮಾಡಿಸಬೇಕು ಅಂತ ನನ್ನ ಕಳಿಸಿದ್ದೀಯೋ, ಆ ಸಾಧನೆಗೆ ತಕ್ಕ ಗುಣಗಳು ನನ್ನಲ್ಲಿ ಏನು ಬರಬೇಕೋ, ಆ ಗುಣಗಳು ಬರಲಿಕ್ಕೆ ನಿನ್ನಲ್ಲಿ ಯಾವ ಯಾವ ಗುಣಗಳು ಚಿಂತನೆ ಮಾಡಿದರೆ ಯಾವ ಯಾವ ಕಾಲಕ್ಕೆ ಅದು ಪ್ರಕಟ ಆಗುತ್ತೋ, ಅಂಥ ಗುಣ ಚಿಂತನೆಯನ್ನ ಗುರುಗಳಂತರ್ಯಾಮಿ ನೀನೇ ಮಾಡಿಸಿದರೆ ಹೊರತು ಆಗಲ್ಲ. ಆದ್ದರಿಂದ ಗುರುಗಳಂತರ್ಯಾಮಿ ಬಿಂಬಮೂರ್ತಿ ನಿನಗೆ ಶರಣಾಗತನಾಗ್ತಾ ಇದ್ದೇನೆ. ನೀನೇ ಗುರು, ನೀನೇ ದಾರಿದೀಪ, ನೀನೇ ಆಪ್ತ, ನೀನೇ ಬಂಧು, ನೀನೇ ತಂದೆ, ನೀನೇ ತಾಯಿ, ಎಲ್ಲ ನೀನೇ ಹೌದು. ಆದ್ದರಿಂದ ನೀನೇ ಕಾಲ ಕಾಲಕ್ಕೆ ನಿನ್ನ ಗುಣ ಚಿಂತನೆ ಯಾವ್ದ್ಯಾವ್ದು ಮಾಡಬೇಕು, ಹೇಗೇಗ್ ಮಾಡಬೇಕು, ಆ ಚಿಂತನೆಯನ್ನು ಕೊಟ್ಟು ಧಾರ ಮಾಡು. ಇಲ್ಲಿ ಈ ಗುಣ ಚಿಂತನೆಯಲ್ಲಿ ಕೂಡ ಅನೇಕ ಸಂಶಯಗಳು ಬರ್ತಾ ಬರುತ್ತೆ. ಭಗವಂತನಿಗೆ ಅನಂತ ಗುಣಗಳಿದ್ರೂ ಕೂಡ ಭಗವಂತನಲ್ಲಿ ಚಿಂತನೆ ಮಾಡುವ ಅಧಿಕಾರಿಗಳ ಅನುಗುಣಕ್ಕಾಗಿ ಅಂದ್ರೆ ಅಧಿಕಾರಿಗಳಿಗೆ ತಕ್ಕಂತೆ ಗುಣಚಿಂತನೆ ಬೇಕು ಅಂದ್ರು. ಆ ದೇವತೆಗಳಿಗೆ ಅನಂತ ಗುಣಚಿಂತನೆ ಇದೆ, ಮನುಷ್ಯರಿಗೆ ನಾಲ್ಕೇ ಸತ್ ಚಿತ್ ಆನಂದ ಆತ್ಮ ಅಂತ. ಅದು ಮನುಷ್ಯೋತ್ತಮರಿಗೆ. ಅದರಲ್ಲೂ ಕೂಡ ನಮ್ಮಂತ ಮಾಮೂಲು ಸಾಮಾನ್ಯ ಜನಕ್ಕೆ ಎಷ್ಟು ಅಂದ್ರೆ ಆತ್ಮ ಎಂಬ ಗುಣ ಅವಶ್ಯವಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಹರಿಕಥಾಮೃತ ಸಾರದಲ್ಲಿ ಹೇಳಿದ ಈ ಗುಣಗಳೆಲ್ಲ ನಮಗಲ್ಲ, ದೇವತೆಗಳಿಗೆ. ನಾವು ಚಿಂತನೆ ಮಾಡ್ಲಿಕ್ಕೆ ಹೇಗಾಗುತ್ತೆ, ನಾವು ಬರೀ ಆತ್ಮ ಆತ್ಮ ಅಂತ ಮಾಡೋದಲ್ಲ ಅಂತ ಹೇಳಿದರೆ ಅಲ್ಲಿ ರಹಸ್ಯ ಹೀಗೆ, ನಾವು ಎಲ್ಲಾ ಗುಣಗಳನ್ನು ಅದಕ್ಕೆ ಹೇಳ್ತಾರೆ, ಒಂದು ರೂಪದೋಳ್ ಅನಂತ ರೂಪಗಳು, ಒಂದು ಗುಣದೋಳ್ ಅನಂತ ಗುಣಗಳು ಅಂತ ದೇವರ ಪರಿಚಯ. ಇಲ್ಲಿ ದೇವತೆಗಳಿಗೆ ಪ್ರತಿಯೊಂದು ಗುಣವನ್ನ ತಮಗೆ ಯೋಗ್ಯತೆಗೆ ತಕ್ಕಂತ ಒಂದೊಂದು ಗುಣವನ್ನ ಪ್ರತ್ಯೇಕ ಪ್ರತ್ಯೇಕ ಉಪಾಸನೆ ಮಾಡುವ ಯೋಗ್ಯತೆ ಅವರಿಗಿದೆ. ನಮಗಾಗಿಲ್ಲ, ನಾವು ಮಾಡುವುದು ಆತ್ಮ ಅಂತ ಉಪಾಸನೆ ಅಂದ್ರೆ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪ್ರತಿರೇವಚ ಎನ್ನ ಸ್ವಾಮಿ, ನೀನು ಸರ್ವಸ್ವಾಮಿ, ಭಿನ್ನರಹಿತ ಅಖಿಳ ಜಗದ ಅಂತರ್ಯಾಮಿ. ನಾವು ನಿತ್ಯ ಸದಾ ಸ್ಮರಣೆ ಮಾಡಬೇಕು ಸ್ವಾಮಿ ಸ್ವಾಮಿ ಅಂತ. ಆ ಸ್ವಾಮಿ ಅನ್ನೋ ಕಾಲಕ್ಕೆ ನಮಗೆ ಏನೀ ಗುಣಗಳು ಹರಿಕಥಾಮೃತ ಸಾರದಲ್ಲಿ ಹೇಳಿದಾರಲ್ಲ, ಆ ಗುಣಗಳೆಲ್ಲ ಆ ಒಂದು ಆತ್ಮ ಎಂಬ ಗುಣದಲ್ಲೇ ಎಲ್ಲ ತುಂಬಿವೆ ಎಂದು ಚಿಂತನೆ ಮಾಡಿ ಆ ಆತ್ಮ ಎಂಬ ಗುಣದಲ್ಲೇ, ಇಲ್ಲಿ ಗುಣಚಿಂತನೆ ಅಂದ್ರೆ ಅಲ್ಲೊಂದು ಪ್ರತ್ಯೇಕ ವಿಚಾರ ಬೇಕು. ಗುಣ ಅಂದರೆ ದೇವರಿಂದ ಬೇರೇನೋ ದೇವರೇನೋ ಅಂದರೆ, ಗುಣ ದೇವರಿಂದ ಬೇರ್ ಮಾಡಲಿಕ್ಕಾಗಲ್ಲ, ದೇವರೇ ದೇವರ ಗುಣ, ದೇವರ ಗುಣಕ್ಕೂ ದೇವರಿಗೂ ಪ್ರತ್ಯೇಕ ಮಾಡಲಿಕ್ಕಾಗಲ್ಲ. ಮೆಣಸಿನಕಾಯಿಗೂ ಖಾರಕ್ಕೂ, ಮೆಣಸಿನಕಾಯಿಯಿಂದ ಖಾರವನ್ನು ಬೇರ್ ಮಾಡಲಿಕ್ಕಾಗುತ್ತಾ? ನಿಮ್ಮ ಒಳ್ಳೆತನ ಇದೆ, ನಿಮ್ಮಲ್ಲಿ ಒಳ್ಳೆತನ ಇದೆ, ನಿಮ್ಮಿಂದ ಒಳ್ಳೆತನ ತೆಗಿಲಿಕ್ಕಾಗತ್ತಾ? ಆಗಲ್ಲ. ಹಾಗೆ ದೇವರ ಗುಣಗಳು ಪ್ರತ್ಯೇಕ ಮಾಡಲಿಕ್ಕಾಗಲ್ಲ. ಹಾಗಾದ್ರೆ ದೇವರ ಒಂದು ಗುಣ ಅಂದ್ರೆ ರೂಪ ಸಹಿತನೇ ಗುಣ ಇರಬೇಕು, ಇಲ್ಲದಿದ್ರೆ ಇಲ್ಲ. ಅದನ್ನೇ ಷೋಡಶೀಕಾರರು ಸತ್ ಚಿತ್ ಆನಂದ ಆತ್ಮ ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ನಾಲ್ಕು ರೂಪಗಳು ಆಯಾ ಗುಣ ರೂಪಗಳಾಗಿ ನಿಂತಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರ ಒಂದು ಆತ್ಮ ಎಂಬ ಗುಣ ನಾವು ಉಪಾಸನೆ ಮಾಡಬೇಕು. ಆ ಗುಣ ಉಪಾಸನೆ ಮಾಡುವಾಗ ಅನಂತ ಗುಣಗಳಿವೆಯಲ್ಲ, ಆ ಅನಂತ ಗುಣಗಳು ಕೂಡ ಅನಂತ ರೂಪಗಳಿಂದ ಕೂಡಿಕೊಂಡೇ ನಿಂತಿವೆ. ಎಲ್ಲಿ ಆತ್ಮ ಎಂಬ ಭಗವದ್ ರೂಪದಲ್ಲಿ ಆತ್ಮ ಎಂಬ ಗುಣ ಅದೊಂದು ರೂಪ ಇದೆ, ವಾಸುದೇವ ರೂಪ. ಆ ರೂಪದಲ್ಲಿ ದೇವರ ಅನಂತ ಗುಣಗಳೇನಿವೆ, ಆ ಗುಣಗಳಿಂದ ಕೂಡಿದ ರೂಪಗಳೆಲ್ಲ ನಿಂತಿವೆ. ಈ ಚಿಂತನೆ ಮಾಡಿ ನಾವು ಆತ್ಮಗುಣದ ಮೂಲಕ ಮಿಕ್ಕ ಗುಣಗಳ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಚಿಂತ ಉಪಾಸನೆ ಅಂತ ಹೇಳಿದರೆ ಅದು ದೇವತೆಗಳಿಗೆ ಮಾತ್ರ ಸಾಧ್ಯ, ಬರೀ ಸ್ಮರಣೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇಂಥ ದಾಸರಾಯರು ಕೊಟ್ಟಂತ ಎಲ್ಲಾ ಗುಣಗಳನ್ನ ಸ್ಮರಣೆ ಮಾಡಿ ಈ ಎಲ್ಲಾ ಗುಣಗಳಿಂದ ಕೂಡಿದ ಆತ್ಮ ಗುಣ, ಆತ್ಮತ್ವ ಎಂಬ ಗುಣ ಏನಿದೆ, ಆ ಆತ್ಮತ್ವ ಗುಣದಿಂದ ಕೂಡಿರ್ತಕ್ಕಂಥವ ಇವ ಅಂತ ಈ ಎಲ್ಲಾ ಗುಣಗಳಿಂದ ಕೂಡಿದ ಆ ಒಂದು ಗುಣ ಸದಾ ಚಿಂತನೆ ಮಾಡಬೇಕು. ಇದು ರಹಸ್ಯ. ಸರಿ, ಇಲ್ಲಿ ಒಂದೊಂದು ಗುಣ ಹೇಳ್ತಾ ಬರ್ತಾರೆ. ಅದರಲ್ಲಿ ದೇವ ನಿತ್ಯ ಅಂತ, ದೇವ ನಿತ್ಯ ಆದ್ರೇನು ಬಿಟ್ರೇನು ನಮಗೇನು ಅಂತ ಹೇಳಿದರೆ, ದೇವ ಅನಾದಿ ಅನಂತ ಕಾಲದಿಂದ ಏಕಪ್ರಕಾರವಾಗಿದ್ದಾನೆ. ಇದೆ ನಾವು ನೋಡಿದ್ರೆ ಹೇಗಿದ್ದೇವೆ, ಸದಾ ಬದಲಾವಣೆ, ಸದಾ ಬದಲಾವಣೆ. ಇವತ್ತಿದ್ದ ಒಳ್ಳೆ ಗುಣ ನಾಳೆ ಇರಲ್ಲ, ಇವತ್ತಿದ್ದ ಸಾಧನೆ ನಾಳೆ ಆಗಲ್ಲ, ಏಕಪ್ರಕಾರ ಸಾಧನೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮಲ್ಲಿ ಏಕಪ್ರಕಾರ ಸಾಧನೆ ಆಗಬೇಕಾ? ಈ ಜೀವನದಲ್ಲಿ ನಮ್ಮಲ್ಲಿ ತೋರಿ ಬರುವ ಒಳ್ಳೆ ಗುಣಗಳು ಏಕಪ್ರಕಾರ ನಿಲ್ಲಬೇಕಾ? ಆ ಗುಣಗಳು ನಾಶ ಆಗದೇ ಇರಬೇಕಾ? ನಮ್ಮಲ್ಲಿ ಸಾಧನೆ ಏಕಪ್ರಕಾರ ಆಗಿ ನಮ್ಮಲ್ಲಿ ದೇವರ ಅನುಗ್ರಹ ಏಕಪ್ರಕಾರ ಇರಬೇಕಾ? ದೇವತೆಗಳ ಅನುಗ್ರಹ, ಗುರುಗಳ ಅನುಗ್ರಹ ನಮ್ಮಲ್ಲಿ ಏಕಪ್ರಕಾರ ಆಗಿದ್ದು ಆ ಸಾಧನೆಯೂ ಏಕಪ್ರಕಾರ ಆಗಿ ಆ ಭಗವಂತನ ಕರುಣೆ ನಮ್ಮಲ್ಲಿ ವಿಶೇಷವಾಗಿ ಏಕಪ್ರಕಾರ ಇರಬೇಕಾ? ಆವಾಗ ದೇವರನ್ನ ನಿತ್ಯ ಅಂತ ಚಿಂತನೆ ಮಾಡಬೇಕು. ಅವನ ಗುಣವನ್ನ ನೀನು ನಿತ್ಯ, ನೀನು ನಿತ್ಯ ಅಂತ ಚಿಂತನೆ ಮಾಡಿದರೆ ಆ ಚಿಂತನೆಯಲ್ಲಿ ತಾತ್ಪರ್ಯ ನೀನು ನಿನ್ನಲ್ಲಿರುವಂತಹ ನಿತ್ಯತ್ವ ಎಂಬ ಗುಣವನ್ನ ಪ್ರಕಟ ಮಾಡಯ್ಯ, ಆಗ ನನ್ನಲ್ಲೂ ನಿತ್ಯತ್ವ ಬರುತ್ತೆ. ಯದ್ಯಪಿ ಇಲ್ಲಿ ಅನಾದಿ ಅನಂತ ಕಾಲದಿಂದ ಒಂದೇ ಪ್ರಕಾರವಾಗಿದ್ದು ದೇವ. ಹಾಗೆ ಜೀವನ ಸ್ವರೂಪ ದೇಹದಲ್ಲೂ ಕೂಡ ಏನೂ ಇಲ್ಲ, ಎಲ್ಲ ಅನಾದಿ ಅನಂತ ಕಾಲದಿಂದ ಹಾಗೆ ಒಂದೇ ಪ್ರಕಾರ ಇದ್ದಾನೆ. ದೇವರು ನಾಶರಹಿತ, ಜೀವನೂ ನಾಶರಹಿತ. ಹಾಗಾದರೆ ಜೀವನು ನಿತ್ಯ, ದೇವರು ನಿತ್ಯ ಅಂತ ಆಯ್ತಲ್ಲ ಅಂದ್ರೆ, ಇಲ್ಲಿ ದೇವರ ನಿತ್ಯತ್ವ ಚಿಂತನೆ ಅಂದ್ರೆ ಅವನು ಇರೋದು ಮಾತ್ರ ಅಲ್ಲ, ಅವನ ಗುಣಗಳು ಯಾವುದು ಬದಲಾಗದೆ ಚೆನ್ನಾಗಿ ಏಕಪ್ರಕಾರವಾಗಿ ಸ್ವತಂತ್ರನಾಗಿದ್ದಾನೆ. ಇಲ್ಲಿ ಅದು ಚಿಂತನೆ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಬರುತ್ತೇನು ಇಲ್ಲ. ಅಲ್ಲಿ ಏನಂದ್ರೆ ಭಗವಂತ ಸ್ವತಂತ್ರನಾಗಿ ತನ್ನ ಗುಣಗಳನ್ನ ಎಲ್ಲವನ್ನು ಕೂಡ ಏಕಪ್ರಕಾರ ಹೇಗೆ ಧಾರಣೆ ಮಾಡಿದ್ದಾನೋ ಅದು ಚಿಂತನೆ ಮಾಡಿದರೆ ಅದೇ ಭಗವಂತ ನಮ್ಮಲ್ಲಿ ನಿಂತು ಈ ಜನ್ಮದಲ್ಲಿ ಯಾವ ಯಾವ ಗುಣಗಳು ಸಾಧನೆಗೆ ಬೇಕೋ ಅವೆಲ್ಲವನ್ನು, ಆ ಗುಣಗಳಿಂದಾಗುವ ಸಾಧನೆಯನ್ನು, ತನ್ನ ಕರುಣೆಯನ್ನು, ತನ್ನ ಅನುಚರರಾದ ದೇವತೆಗಳು ಗುರುಗಳ ಕರುಣೆಯನ್ನು ನಮಗೆ ನಿತ್ಯವಾಗಿರುವಂತೆ ಮಾಡುತ್ತಾನೆ. ಅದು ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ನಮಗೆ, ಸಾಧನೆ ಹೀಗಿರುತ್ತೆ ಹಾಗಿರುತ್ತೆ, ಹೀಗಿರುತ್ತೆ ಹಾಗಿರುತ್ತೆ, ಹಾಗಾಗದೆ ಚೆನ್ನಾಗಿರುವಂತೆ ಮಾಡುತ್ತಾನೆ. ಆ ರೀತಿಯಲ್ಲಿ ನೀನು ನಿತ್ಯತ್ವ ಎಂಬ ಗುಣದಿಂದ ಕೂಡಿದ ಆತ್ಮನಯ್ಯ ಸ್ವಾಮಿ ಅಂದ್ರೆ, ಇಲ್ಲಿ ಸರಿಯಾಗಿ ನಮ್ಮ ಭಾಷೆಯಲ್ಲಿ ಎಟಕುವ ರೀತಿಯಲ್ಲಿ ಚಿಂತನೆ ಅಂತ ಹೇಳಿದರೆ, ನನ್ನ ಸ್ವಾಮಿ ನಿತ್ಯ, ಸ್ವಾಮಿ ಎಂಬ ಆತ್ಮ ಎಂಬ ಗುಣೋಪಾಸನೆ ಬಿಡಬೇಡಿ, ಅದರೊಳಗನ್ನು ಸೇರಿಸಿಕೊಳ್ಳಿ. ನನ್ನ ಸ್ವಾಮಿ ನಿತ್ಯ, ನನ್ನ ಸ್ವಾಮಿ ನಿಗಮಾತೀತ, ನನ್ನ ಸ್ವಾಮಿ, ನನ್ನ ಆತ್ಮ ನಿತ್ಯ, ನನ್ನ ಆತ್ಮ ಅಂದ್ರೆ ಭಗವಂತ ನಿಗಮಾತೀತ, ನನ್ನ ಆತ್ಮ ನಿರ್ಗುಣ. ಈ ತರ ಆಯಾ ಗುಣಗಳನ್ನ ಆತ್ಮತ್ವ ಗುಣದಲ್ಲಿ ಬೆರೆಸಿ ಚಿಂತನೆ ಮಾಡಿ ಎಂಬುದು ತಾತ್ಪರ್ಯ. ಹಾಗಾದರೆ ದೇವರನ್ನ ನಿತ್ಯಾಂತ ಚಿಂತನೆ ಮಾಡಿದರೆ ನಮಗೆ ಕೂಡ ವಿಶೇಷವಾಗಿರತಕ್ಕಂತಹ ಸಾಧನೆಯ ಒಳ್ಳೆ ಸ್ಥಿರವಾದ ಸಾಧನೆ ನಡೆಯುತ್ತೆ. ನಂತರ ನಿಗಮಾತೀತ, ನಿಗಮಾತೀತ ಅಂದ್ರೆ ಎಲ್ಲಾ ವೇದಗಳಿಗೂ ಕೂಡ ಪೂರ್ಣವಾಗಿ ನಿಲುಕದ ಗುಣ, ಜ್ಞಾನ, ಆನಂದ ಇವೆಲ್ಲ ಹೊಂದಿರುವವ ದೇವ ಅಂದ್ರು. ದೇವರನ್ನ ನಿಗಮಾತೀತ ಅಂದ್ರೆ ವೇದಕ್ಕೆ ಅತೀತನಾದವ ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ವೇದಕ್ಕೂ ವೇದಾಭಿಮಾನಿಗಳಿಗೂ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಎಟಕತಾನಷ್ಟೇ ಹೊರತು ಅವರಿಗೆ ಮೀರಿ ಎಟುಕುವವನಲ್ಲ, ಅವರ ಯೋಗ್ಯತೆ ಮೀರಿ ಅವರಿಗೆ ಗೊತ್ತಾಗುವವನಲ್ಲ ಅಂದ್ರು. ಈ ಚಿಂತನೆ ದೇವತೆಗಳೆಲ್ಲರೂ ಮಾಡುತ್ತಾ ಬರುತ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಯದ್ಯಪಿ ಗರುಡ ದೇವರ ತಾಕತ್ತು, ಆ ತಾಕತ್ತು ಎಂಥದ್ದು ಅಂದ್ರೆ ಅಪರೂಪವಾದ ತಾಕತ್ತು. ಆ ತಾಕತ್ತು ತನಗೆ ಕೆಳಗಿರತಕ್ಕಂಥ ಇಂದ್ರಾದಿ ದೇವತೆಗಳಿಗೆ ಪೂರ್ಣವಾಗಿ ಗೊತ್ತಿಲ್ಲ. ಅದು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲೇ ಹೇಳ್ತಾರೆ, ಶಕ್ರಮುಖ ದೇವಗಣೈಹಿ ಅಚಿಂತ್ಯಂ ಅಂತ ಹೇಳ್ತಾರೆ. ನಾಗಾರಿಹಿ ಉಗ್ರ ವರಪೌರುಷ ಆಪ ವಿಷ್ಣೋ ವಾಹತ್ವಂ ಉತ್ತಮ ಜವಹ ಯತಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖ ದೇವಗಣೈಹಿ ಅಚಿಂತ್ಯಂ ಅಂದ್ರು. ಗರುಡದೇವರ ತಾಕತ್ತು, ಗರುಡದೇವರ ಜ್ಞಾನ, ಗರುಡದೇವರ ವಿಶೇಷ ಪರಾಕ್ರಮ ಎಲ್ಲವೂ ಕೂಡ ಇಂದ್ರಾದಿ ದೇವತೆಗಳಿಗೆ ಎಟಕಲ್ಲ, ಪೂರ್ಣ ಅಂದ್ರೆ ಗೊತ್ತಿಲ್ಲ ಅಂತಲ್ಲ. ಎಷ್ಟು ಗೊತ್ತಾಗಬೇಕು ಅವರ ಯೋಗ್ಯತೆಗೆ ತಕ್ಕಂತೆ ಗರುಡ ದೇವರದು ಅಷ್ಟು ಗೊತ್ತಾಗಿದೆ. ಆದರೆ ಅವರ ಯೋಗ್ಯತೆಗಿನ ಮೀರಿದ ಜ್ಞಾನ, ವಿಶೇಷವಾದ ತಾಕತ್ತು ಗರುಡದೇವರಲ್ಲಿ ಇದೆ ಎಂಬುದು ಅವರಿಗೆ ಗೊತ್ತು. ನಮಗೆಷ್ಟು ಗೊತ್ತಾಗಿದೆ ಅಂದ್ರೆ ಇಂದ್ರ ದೇವರ ಚಿಂತನೆ ಹೇಗಿರುತ್ತೆ, ನನಗೆಷ್ಟು ಗೊತ್ತಾಗಿದೆ ಅದಕ್ಕಿಂತ ಮೀರಿದಿದ್ದಿದೆ. ಎಷ್ಟಿದೆ ನನಗೆ ಗೊತ್ತಾಗದ್ದು ಎಷ್ಟಿದೆ ಅಂದ್ರೆ ಅಚಿಂತ್ಯಂ, ನನಗೆ ಎಟಕನೇ ಎಟಕಲ್ಲ ಅಂಥ ಶಕ್ತಿ ಗರುಡ ದೇವರಲ್ಲಿದೆ ಅಂದ್ರು. ನೋಡಿ, ದೇವರಲ್ಲಿ ಅಂತ ಅನಂತ ತಾಕತ್ತಿದೆ, ಆ ತಾಕತ್ತು ಕಳಗಿನವರಿಗೆ ಪೂರ್ಣ ಗೊತ್ತಿಲ್ಲ. ಈ ಗುಣ ಅವರು ಚಿಂತನೆ ಮಾಡೋದರಿಂದ ಗರುಡದೇವರ ಒಂದು ತಾಕತ್ತು ಮಿಕ್ಕವರಿಗೆ ಪೂರ್ಣ ಗೊತ್ತಾಗಲ್ಲ. ಹಾಗೆ ಬ್ರಹ್ಮದೇವರಿಗೆ ಗರುಡದೇವರ ತಾಕತ್ತು ಪೂರ್ಣ ಗೊತ್ತಾಗುತ್ತೆ, ಆದರೆ ಗರುಡದೇವರಿಗೆ ಬ್ರಹ್ಮದೇವರ ತಾಕತ್ತು ಪೂರ್ಣ ಗೊತ್ತಾಗಲ್ಲ. ಹಾಗೆ ಈ ಗುಣೋಪಾಸನೆ ಎಲ್ಲರೂ ಮಾಡಿದ್ದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮಕ್ಕಿಂತ ಕೆಳಗಿನ ಕಕ್ಷಾವರೆಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಟಕತಾರಷ್ಟೇ ಹೊರತು ಪೂರ್ಣವಾಗಿ ಅವರಿಗೆ ತಲೆಗೆ ತೂರುವಲ್ಲ ಇವರ ವಿಷಯಗಳೆಲ್ಲ. ಈ ಗುಣ ಅಲ್ಲಿ ಪ್ರಕಟ ಆಗುತ್ತೆ ನೋಡಿ. ಬಿಂಬನಲ್ಲಿ ಯಾವ ಗುಣ ಬಂತೋ ಅಂಥದ್ದೇ ಗುಣ ಅವರಲ್ಲೂ ಪ್ರಕಟ ಆಯಿತು. ಅದನ್ನೇ ನಿಗಮಾತೀತ ಅಂತ ಆ ಗುಣವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಂತರ ನಿರ್ಗುಣ. ನಿರ್ಗುಣ ಅಂದ್ರೆ ಪ್ರಾಕೃತ ಗುಣರಹಿತ ಅಂದ್ರು. ಇದರಿಂದ ನಮಗಾಗೋದೇನು ಅಂದ್ರೆ, ಜೀವನ ಸ್ವರೂಪ ದೇಹದಲ್ಲೂ ಕೂಡ ಪ್ರಾಕೃತ ಗುಣಗಳು ಯಾವುದೂ ಇಲ್ಲ. ದೇವರನ್ನ ಪ್ರಾಕೃತ ಗುಣರಹಿತ ಅಂತ ಚಿಂತನೆ ಮಾಡಿದ್ರೆ ಜೀವನಿಗೇನಾದರೂ ಒಳಗೆ ಸ್ವರೂಪ ದೇಹದಲ್ಲಿ ಪ್ರಾಕೃತ ಗುಣಗಳು ಅಂತಿದ್ರೆ ಹೌದಪ್ಪ ಬೇಡ ಅಂತ ಚಿಂತನೆ ಮಾಡಿದ್ರೆ ಹೋಗುತ್ತೆ ಅಂತ. ಹಾಗಿಲ್ಲ, ಜೀವನ ಸ್ವರೂಪ ದೇಹದಲ್ಲೂ ಕೂಡ ಪ್ರಾಕೃತ ಗುಣಗಳು ಅಂಟಿಲ್ಲ. ಆದರೆ ಲಿಂಗ ದೇಹದ ಮೂಲಕ ಪ್ರಾಕೃತ ಗುಣಗಳ ಅಂಟು ಜೀವನಿಗೆ ಬರ್ತಾ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಹಂಸ ಪಕ್ಷಿಯಂತೆ ಇರತಕ್ಕಂಥವ ಶುದ್ಧನಾದವ, ಆದರೆ ಕಾಗೆಯಂತೆ ತಾನು ತನ್ನನ್ನು ತಾನು ಚಿಂತನೆ ಮಾಡಿಕೊಳ್ತಾ ಇದ್ದಾನೆ ಅಂದ್ರೆ ತಿಳ್ಕೊಂಡಿದ್ದಾನೆ. ಅದನ್ನು ಹೇಳ್ತಾರೆ ಇಲ್ಲಿ ದಾಸರಾಯರು. ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ಅಂತಾರೆ. ಯದ್ಯಪಿ ಜೀವ ಜ್ಞಾನಾನಂದಮಯ, ಆದರೆ ಆ ಒಳಗಿನ ವಿಚಾರವನ್ನೇ ಮರೆತು ನಾನು ದುಃಖವಿದ್ದವ ಅಯ್ಯೋ ಇಂಥದ್ದಿದೆ ಹೀಗಿದೆ ತನ್ನನ್ನು ತಾನು ಇದು ಮಾಡಿಕೊಳ್ತಾನಲ್ಲ, ಅದು ಭಾವ ಅಂದು. ಕೀಟ ಭಾವ ಅಂದು ಅಂದರೆ ಇಲ್ಲಿ ಜೀವನಿಗೆ ಸ್ವರೂಪ ದೇಹದಲ್ಲಿ ಮೂರು ಗುಣಗಳ ಅಂಟಿಲ್ಲದಿದ್ದರೂ ಕೂಡ ಲಿಂಗದ ದೇಹದ ಮೂಲಕ ಜೀವನಿಗೆ ಆ ಮೂರು ಗುಣಗಳ ಪ್ರಭಾವ ತೋರುತ್ತಾ ಇದೆ. ಆ ಮೂರು ಗುಣಗಳ ಅಂಟು ಬರ್ತಾ ಇದೆ. ಒಳಗೆ ಆ ಗುಣಗಳಿಲ್ಲದವನಿಗೆ ಹೊರಗಿನ ಗುಣಗಳ ಅಂಟಿನಿಂದ ದುಃಖ ಮೊದಲಾದ್ದೆಲ್ಲ ಪ್ರವಾಹದಂತೆ ಬರ್ತಾ ಇದೆ. ಇದೆಲ್ಲ ಹೋಗಬಾರದು ಬೇಕಾದ ಏನ್ ಮಾಡಬೇಕು, ಗುಣಗಳ ಅಂಟು ಹೋಗಬೇಕು. ಹಾಗಾದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಬಿಂಬಮೂರ್ತಿ ನಿನ್ನಲ್ಲಿ ನಿರ್ಗುಣತ್ವ ಅಂದ್ರೆ ಗುಣಗಳ ಅಂಟಿಲ್ಲದ ತನ, ಆ ವಿಶೇಷ ಗುಣ ಇದೆ. ಆದರೆ ನೀನೇನೋ ನಿರ್ಗುಣ ಹೌದು, ಆದರೆ ಆ ಗುಣ ಪ್ರಕಟ ಮಾಡಲಿಲ್ಲ. ಅದಕ್ಕಾಗಿ ನಾನು ಗುಣಗಳಿಂದ ಅಂಟು ನನಗೆ ಬಂದಿದೆ. ಆದ ಕಾರಣ ಸ್ವಾಮಿ, ನನ್ನಲ್ಲಿ ಗುಣಗಳ ಅಂಟು ಹೋಗಬೇಕಾದರೆ ನನ್ನ ಬಿಂಬಮೂರ್ತಿಯಾದ ನೀನು ನಿರ್ಗುಣತ್ವ ಎಂಬ ನಿನ್ನ ಗುಣ ಪ್ರಕಟ ಮಾಡಿದರೆ ಆವಾಗ ನಿನ್ನ ದಯದಿಂದ ನನ್ನಲ್ಲೂ ಕೂಡ ನಿರ್ಗುಣತ್ವ ಗುಣಗಳಿಂದ ಅಂಟು ಕಳಕೊಂಡಿರುವಿಕೆ ಎಂಬುದು ನನ್ನಲ್ಲಿ ಬರುತ್ತೆ. ದೇವ ನಿರ್ಗುಣ ನಾವು ನಿರ್ಗುಣ ಅಂದ್ರೆ ನಾವು ಗುಣಗಳ ಅಂಟು ಬಂದು ಕಳಕೊಂಡವರು, ದೇವ ಗುಣಗಳ ಅಂಟೇ ಇಲ್ಲದವ ಅಂತ ಅಸಂಗ. ಅದರಿಂದ ದೇವರನ್ನ ನಿರ್ಗುಣ ಅಂತ ಚಿಂತನೆ ಮಾಡಿದರೆ ನನ್ನಲ್ಲಿ ನಿರ್ಗುಣತ್ವವನ್ನ ಕೊಡಯ್ಯ. ನನ್ನ ಯಾಕೆ ಗುಣಗಳಿಂದಲೇ ಎಲ್ಲ ಅಂಟು ಬರತಾ ಇರೋದು? ಈಗ ಪದಾರ್ಥಗಳ ಮೇಲೆ ವ್ಯಾಮೋಹ, ವ್ಯಕ್ತಿಗಳ ಮೇಲೆ ವ್ಯಾಮೋಹ, ನಾನಾ ರೀತಿಯಾದ ನಮ್ಮ ಪರಿಸ್ಥಿತಿಗಳ ಮೇಲೆ ವ್ಯಾಮೋಹ, ಅದರಿಂದಾಗಿ ದುಃಖ, ನಾನಾ ರೀತಿ ಬಂದದ್ದು ಯಾಕೆ ಅಂದ್ರೆ ಮೂರು ಗುಣಗಳಿಂದಲೇ ನಮ್ಮ ಸುತ್ತ ಇರೋ ದುಃಖ ಪ್ರಪಂಚ ಎಲ್ಲ ಆ ಮೂರು ಗುಣಗಳಿಂದ ತಯಾರಾದದ್ದು. ಈಗ ಸರಿಯಪ್ಪ, ದೇವರ ನಿರ್ಗುಣ ಅಂತ ಚಿಂತನೆ ಮಾಡಿದವು, ಆ ಮೂರು ಗುಣಗಳು ಅಂಟು ಹೋಯಿತು ಅಂದ್ರೆ ಈ ಪ್ರಪಂಚ ಎಲ್ಲ ಹೋಗ್ಬಿಡುತ್ತಾ ಅಂದ್ರೆ ಆ ಪ್ರಪಂಚ ಇರುತ್ತೆ, ಆ ದುಃಖ ನಮಗೆ ಕೊಡುವಂತಹ ಕಾರಣಗಳು ಹಾಗೆ ಇರುತ್ತೆ. ಆದರೆ ನಮ್ಮ ಮನಸ್ಸಿಗೆ ಮಾತ್ರ ದುಃಖ ತೋರಲ್ಲ, ಯಾಕೆ ಒಳಗೆ ಗುಣಗಳ ಅಂಟು ನಮ್ದು ಕಳೆದು ಹೋಗಿರುತ್ತೆ ಅಲ್ಲ. ಅದು ಯಾವಾಗೂ ಕಳಿಯೋದಲ್ಲ, ತುಂಬಾ ಸಾಧನೆ ಆದ ಮೇಲೆ ಇವಾಗ ಚಿಂತನೆ ಮಾಡಿದ್ರೆ ಹೋಗುತ್ತಾ ಅಂದ್ರೆ ಆ ಸಾಧನೆ ಕಳೀಲಿಕ್ಕೆ ಶುರುವಾದ್ರೆ ತಾನೇ ಅವಾಗ ಕಳಿಯೋದು. ಯಾವುದೋ ಜನ್ಮದಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲ ಕಳೆದು ಬಿಟ್ಟು ಕಳಿಸ್ಬಿಡಲ್ಲ, ಇವಾಗಿಂದ ಸಾಧನೆ ಮಾಡಬೇಕು. ಅದು ಕೂಡ ಒಮ್ಮೆಲೆ ಕಳೆಯಲ್ಲ, ಚೂರು 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 ಕಳೀತಾ ಬರ್ತಾನೆ. ಆ ಚೂರು ಚೂರು ಕಳಿಬೇಕಾದ್ರೆ ನಮ್ಮ ಚೂರು ಚೂರು ಸಾಧನೆ ಶುರು ಮಾಡಬೇಕಲ್ಲ. ಅದಕ್ಕೆ ಭಗವಂತನ ನಿರ್ಗುಣ ಅಂತ ಚಿಂತನೆ ಮಾಡೋಣ. ಅದಕ್ಕೆ ನಿತ್ಯ, ನಿಗಮಾತೀತ, ನಿರ್ಗುಣ. ಈ ನಿರ್ಗುಣತ್ವ ಚಿಂತನೆ ಬಹಳ ವಿಶೇಷವಾದ, ಯಾಕೆ ಅಂದ್ರೆ ನೋಡಿ, ನಾವು ಯಾರ ಮನೆಯಲ್ಲೋ ಟಿವಿ ಒಡೆದೋಯ್ತು, ನಮ್ಮಲ್ಲಿ ಯಾವ ದುಃಖ ಇಲ್ಲ, ಹೋದ್ರೆ ಹೋಯ್ತು ಸುಮ್ಮನೆ ಇರ್ತೀವಿ. ಆದ್ರೆ ನಮ್ಮನೆಯಲ್ಲಿ ಟಿವಿ ಒಡೆದ್ರೆ ಅಯ್ಯೋ ಹೋಯ್ತು 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 ಅಂತ ದುಃಖ. ಯಾಕೆ? ಈ ಮನೆಯಲ್ಲಿರುವ ಟಿವಿ ಮೇಲೆ ಈ ಗುಣದ ಸಂಬಂಧ ಬಂತು, ಈ ಗುಣದಿಂದಾಗಿ ಅಂಟು ಬಂತು, ಅದಕ್ಕೆ ಇದು ಒಡೆದ್ರೆ ದುಃಖ. ಇದೇ ಟಿವಿ ನಾವು ಶಾಪಿಂದ ತಗೊಂಡು ಬರುವಾಗ ಸೆಲೆಕ್ಟ್ ಮಾಡಿದ್ದಾಯ್ತು, ಪ್ಯಾಕ್ ಮಾಡ್ತಾ ಇದ್ದಾನೆ, ದುಡ್ಡಿನ ನಾವು ಕಟ್ಟಿಲ್ಲ, ಹೊರಗಿಂದ ಯಾರೋ ಕಲ್ಲಾಗಿ ಕೊಡಿದ್ರು, ಆ ಟಿವಿ ಮುರಿಯಿತು, ನಮಗೇನು ದುಃಖ ಇರಲ್ಲ. ಯಾಕೆ ಅಂದ್ರೆ ಇನ್ನೊಂದು ಟಿವಿ ಕೊಡ್ತಾನೆ, ಇದು ಹೋದ್ರೆ ಹೋಯಿತು. ಆದರೆ ಅದೇ ಟಿವಿ ಪ್ಯಾಕ್ ಮಾಡಿ ಮಾಡೋ ಕಾಲಕ್ಕೆ ನಾವು ದುಡ್ಡು ಪೇ ಮಾಡಿ ನಿಮ್ದೇ ಅಂತ ಕೊಟ್ಟಿದ್ರೆ, ಯಾರೋ ನಮ್ಮ ಕೈಯಲ್ಲಿರುವ ಹಾಗೆ ಕಲ್ಲಾಕಿ ಹೊಡೆದ್ರೆ, ನಮ್ಮ ಕೈಯಲ್ಲ ಆ ಟಿವಿ ಮುರಿದ್ರೆ, ಅವಾಗ ದುಃಖ ವರ್ಣನಾತೀತ, ನನ್ನ ಟಿವಿ ಮುರಿಯಿತು, ನನ್ನ ಟಿವಿ ಮುರಿಯಿತು ಅಂತ. ಆದರೆ ಟಿವಿ ಮೊದಲು ಅದೇ ಟಿವಿಯೇ, ಇದೇ ಟಿವಿಯೇ, ದುಡ್ಡು ಕಟ್ಟಲಿಕ್ಕೆ ಮುಂಚೆಲೂ ಅದೇ ಟಿವಿಯೇ, ದುಡ್ಡು ಕಟ್ಟಿದ ಮೇಲೆ ಅದೇ ಟಿವಿಯೇ, ದುಡ್ಡು ಕಟ್ಟಲಿಕ್ಕೆ ಮುಂಚೆ ಆ ಟಿವಿ ಒಡೆದಾಗ ದುಃಖ ಇಲ್ಲ, ಟಿವಿ ದುಡ್ಡು ಕಟ್ಟಿದ ಮೇಲೆ ದುಃಖ. ಯಾಕೆ? ನಂದು ಅಂತ ಅಂಟು ಬಂತು, ಆ ಅಂಟು ಬಂದದ್ದೇ ಗುಣದಿಂದ, ಮೂರು ಗುಣದಿಂದ. ಆದ್ದರಿಂದ ದೇವರನ್ನ ನಾವು ನಿರ್ಗುಣ 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 ಅಂತ ಈ ಚಿಂತನೆ ಮಾಡ್ತಾ ಹೋದರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಸ್ಥಿತಿ ಒಂದೇ ಜನ್ಮದಲ್ಲಿ ಆಗ್ಬಿಡ್ಬೇಕು ಅಂತಲ್ಲ, ಇದು ನಿಧಾನವಾಗಿ ಆಗ್ತಾ ಆಗ್ತಾ ಬರುತ್ತೆ, ಶುರು ಮಾಡಲೇಬೇಕಾಗಿದ್ದು. ಅದೇನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲೇ ಮುರಿದ್ರು, ನಮ್ಮ ಮನೆಯಲ್ಲೇ ಯಾರು ಹೋದರೂ ಕೂಡ, ಯಾರ ಮನೆಯಲ್ಲೋ ಹೋದರೆ ಏನು ನಮಗೇನಪ್ಪ ಅಂತ ಹೇಗಿರುತ್ತೇವೋ ಅದೇ ಥರ ನಮ್ಮ ಮನೆಯಲ್ಲೇ ಏನಾದರೂ ಕೂಡ ಪ್ರಶಾಂತವಾಗಿರುವಂತಹ ಸ್ಥಿತಿ ನಮಗಿರುತ್ತೆ. ಅದು ನಮಗೆ ಬರಬೇಕಾದರೆ ನಿರ್ಗುಣ ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತಲ್ಲ. ಭೃತ್ಯವತ್ಸಲ, ದೇವ ಭಕ್ತರ ಮೇಲೆ ತುಂಬಾ ಕಾಪಾಡುವಂತ ಬಹುಕರುಣೆ. ವತ್ಸಲ ಅಂದ್ರೆ ಹೇಳ್ತಾರೆ ಭಗವಂತ ನಮ್ಮನ್ನ ಅನೇಕ ರೀತಿಯಲ್ಲಿ ಅನುಗ್ರಹ ಮಾಡ್ತಾ ಇರ್ತಾನೆ. ನಮ್ಮ ದೋಷಗಳನ್ನು ಸಹಿಸಿಕೊಂಡು ದೋಷ ಸಹಿತವಾಗಿ ನಮ್ಮನ್ನ ಅನುಗ್ರಹ ಮಾಡತಕ್ಕಂಥಾನೆ ಮಾಡತಕ್ಕಂಥವ. ಆದ್ದರಿಂದ ಭಗವಂತ ವತ್ಸಲ, ಭಕ್ತವತ್ಸಲ ಅಂತ ಕರೀತಾ ಇದ್ದಾರೆ. ಆ ರೀತಿಯಲ್ಲಿ ಭಕ್ತವತ್ಸಲ, ಭೃತ್ಯವತ್ಸಲ. ಸರಿ, ಈ ಗುಣ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಏನ್ ಬರುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಮನೆಯಲ್ಲೂ ಅದಮೇಲೆ ಹೊರಗಡೆ ಎಲ್ಲ ಕಡೆ ಕೂಡ ನಮ್ಮವರು ಅಂತ ಆದವರು ಇರ್ತಾರೆ. ನಮ್ಮವರು ಅಂದ್ರೆ ನಾವು ಕೊಡುವ ದುಡ್ಡಿನ ಮೇಲೂ, ನಾವು ಕೊಡುವ ಫೆಸಿಲಿಟಿ ಮೇಲೂ, ಅಥವಾ ನಾವು ಕೊಡುವ ಜ್ಞಾನದ ಮೇಲೂ ಆಧಾರಪಟ್ಟಂತವರು ತುಂಬಾ ಜನ ಇರ್ತಾರೆ. ಅವರೆಲ್ಲ ನಮ್ಮ ಹತ್ರ ಬರ್ತಾರೆ ನಾವು ಕೊಡುವ ಜ್ಞಾನದಿಂದ, ಅಥವಾ ನಾವು ಕೊಡುವ ದುಡ್ಡಿನಿಂದ, ಅಥವಾ ನಾವು ಕೊಡುವಂತಹ ಏನು ವಿಶೇಷವಾದಂತಹ ಸಲಕರಣೆಗಳಿದೆ ಅದರಿಂದ ಆಧಾರಪಟ್ಟು ಬದುಕುವವರು ತುಂಬಾ ಜನ ಇರ್ತಾರೆ. ಅವರನ್ನು ಭೃತ್ಯರು ಅಂತ ಕರೀತಾರೆ. ಜ್ಞಾನ ಪಡ್ಕೊಳ್ಳುವವರು, ಪದಾರ್ಥ ಪಡ್ಕೊಳ್ಳುವವರು, ಅದು ದೇವರ ನಿಯಮನ ಮಾಡಿರ್ತಾರೆ. ಇಂತಿಂತವರಿಂದ ಹಿತ್ತ ಕೊಡ್ರಪ್ಪ ಹೀಗಾಯಿತು ಅಂತ ಹೇಳಿ, ಅಂತ ಕಾಲಕ್ಕೆ ನಮ್ಮಿಂದ ಯಾರು ಜ್ಞಾನ ಪಡ್ಕೊಳ್ತಾ ಇರ್ತಾರೆ, ಅಥವಾ ಸಂಪತ್ತು ಏನು ಮನೆಯಲ್ಲಿದ್ದವರು ಹೆಂಡತಿ ಮಕ್ಕಳೇ ಆಗಲಿ, ಈಗ ಅಪ್ಪ ಅಮ್ಮಂದ್ರು, ಯಾರು ನಮ್ಮ ಮೇಲೆ ಆಧಾರ ಪಟ್ಟಿರ್ತಾರೆ, ಅಥವಾ ಶಿಷ್ಯಂದ್ರು ನಮ್ಮ ನಾವು ಕೊಡೋ ಜ್ಞಾನದ ಮೇಲೆ ಆಧಾರ ಪಟ್ಟಿರ್ತಾರೆ, ಇವರೆಲ್ಲರಲ್ಲಿ ಕೂಡ ನಮ್ಮ ಪ್ರವರ್ತನೆ ಹೇಗಿರಬೇಕು ಅಂದರೆ, ಅಯ್ಯೋ ನನ್ನ ಮೇಲೆ ಆಧಾರ ಪಟ್ಟಿದ್ದಾರಲ್ಲ ಅಂತ ಅವರಲ್ಲಿ ನಿರ್ಲಕ್ಷ್ಯ ಧೋರಣಿ ಆ ರೀತಿಯಾಗಿರತಕ್ಕಂಥ ಪ್ರವರ್ತನೆ ಇರಬಾರದು. ಯದ್ಯಪಿ ಅವರೆಲ್ಲರೂ ಕೂಡ ಸಾಧನೆಗೆ ಬಂದವರೇ. ಸಾಧನೆಗೆ ಬಂದವರು ಅಂದ್ರೆ ಅರ್ಥ ಏನು ಅಂದರೆ, ಎಲ್ಲರೂ ಕೂಡ ದೋಷ ಕಳ್ಕೊಂಡು ಬಂದವರಲ್ಲ, ದೋಷ ಸಹಿತವಾಗಿ ಬಂದವರು. ದೋಷ ಕಳ್ಕೊಳ್ಳುವುದೇ ಸಾಧನೆ, ಅದಕ್ಕೆ ದೇವರು ಕರ್ಕೊಂಡು ಬಂದದ್ದು. ಹಾಗಾದರೆ ಅವರೆಲ್ಲರಲ್ಲೂ ದೋಷಗಳು ತುಂಬಿರುವುದು ಖಚಿತ. ಆ ದೋಷಗಳೆಂಥವು ಅಂದ್ರೆ, ನಮಗೆ ಆಗದೇ ಇರುವ ಗುಣಗಳೇ ದೋಷಗಳು. ಅಂದ್ರೆ ನಮಗಾಗದೇ ಇರುವಂತಹ ಅವರಲ್ಲಿರತಕ್ಕಂತಹ ಪ್ರವೃತ್ತಿ ಏನಿದೆ ಅದೇ ದೋಷ. ಈಗ ನಮಗೆ ಯಾರು ಆಗಲ್ಲ, ಯಾರಲ್ಲಿ ಯಾವ ದೋಷಗಳು ನಮಗೆ ಆಗಲ್ಲ, ಅವ್ರ ಮೇಲೆ ಸಿಟ್ಟಾಗಿ ಅವ್ರನ್ನ ಒಂದ ನಾವಾಗ ಏನೋ ಬೈಯೋದೋ ಮಾಡುತ್ತೀವಿ, ಅಥವಾ ಅವ್ರನ್ನ ದೂರ ಮಾಡಿ ಬೇಡ ನೀವು ಬೇಡ ಅಂತ ಹೋಗ್ಬಿಡುತ್ತೀವಿ. ಆದರೆ ಈ ಎರಡೂ ಕೂಡುದು ಅಂತಾರೆ. ನಮ್ಮ ಮೇಲೆ ಆಧಾರ ಪಟ್ಟವರಿಗೆ ಯಾರಾದರೆ ನಮ್ಮ ಮೂಲಕ ದೇವರನ್ನು ನೋಡಬೇಕು ಅಂತ ಸಾಧನೆಗೆ ಬಂದಿರ್ತಾರೋ ಅಂಥವರಲ್ಲಿ ದೋಷಗಳು ತುಂಬಾ ಕಂಡರೂ ಕೂಡ ಆ ದೋಷಗಳ ಸಹಿತ ಆ ದೋಷಗಳನ್ನು ಕ್ಷಮಿಸಿ ನಾವು ಕೂಡ ಅವರಿಗೆ ಜ್ಞಾನವನ್ನ ಅನ್ನಾದಿಗಳನ್ನ ಕೊಟ್ಟು ಸಲಹೆ ಬೇಕು. ಆ ತಾತ್ಕಾಲಿಕವಾಗಿ ಅವರು ತಪ್ಪುಗಳು ಮಾಡಿದಾಗ ಅಲ್ಲಿ ಸಿಟ್ಟು ಪ್ರದರ್ಶನ ಮಾಡಿದರೂ ಕೂಡ ಒಳಗೆ ಅವರ ಮೇಲೆ ದ್ವೇಷ ಬೆಳೆಯಬಾರದು, ಅವರ ಮೇಲೆ ದ್ವೇಷದಿಂದ ನಾವು ಪ್ರವೃತ್ತಿ ಮಾಡಬಾರದು. ಹಾಗಾದರೆ ಈ ಗುಣ ಯಾವುದು ಗುಣ? ಭೃತ್ಯ ವತ್ಸಲತ್ವ ಗುಣ. ಅಂದರೆ ಭೃತ್ಯರ ಮೇಲೆ ಅವರ ದೋಷ ಸಹಿತ ಅವರನ್ನು ಅಭಿಮಾನ ಪಡುತ್ತಾ, ದೋಷಗಳಿದ್ರೂ ಕೂಡ ಹಾ ಇರಪ್ಪ ಅಂತ ಅವರನ್ನ ತಿಳ್ಕೊಂಡು, ಹೌದು ಗೊತ್ತು ಈ ದೋಷ ಇದೆ ಇದ್ರೂ ಕೂಡ ಅವರನ್ನ ಅಭಿಮಾನ ಪಡಬೇಕು. ಈ ಗುಣ ನಮ್ಮಲ್ಲಿ ಬರಬೇಕಾದರೆ ನಮ್ಮಪ್ಪಣ್ಣನೆ ನಾವು ತಂದುಕೊಂಡ್ರೆ ಬರುವುದಲ್ಲ, ಅದು ಸ್ವಾಮಿ ಕೊಡಬೇಕು. ಸ್ವಾಮಿ ಕೊಡಬೇಕಾದ್ರೆ ಸ್ವಾಮಿ ಅಂತಾನೆ, ಆ ಗುಣ ನನ್ನಲ್ಲಿದೆ ಅಂತ ಚಿಂತನೆ ಮಾಡು, ಆ ಗುಣವನ್ನು ನಿನ್ನಲ್ಲಿ ಪ್ರಕಟ ಮಾಡುತ್ತೇನೆ. ನಿನ್ನಲ್ಲಿರುವ ನನ್ನ ರೂಪದಿಂದ ಆ ಗುಣ ಪ್ರಕಟ ಆದರೆ ನಿನ್ನಲ್ಲಿ ಆ ಗುಣ ಪ್ರಕಟ ಆಗುತ್ತಪ್ಪ ಅಂದ್ರು. ಹಾಗಾದರೆ ಭೃತ್ಯವತ್ಸಲ ಅಂತ ಭಗವಂತನನ್ನು ಚಿಂತನೆ ಮಾಡಿದರೆ ನಾವು ಕೂಡ ವಿಶೇಷವಾಗಿ ನಮ್ಮ ಮೇಲೆ ಆಧಾರಪಟ್ಟಂತವರಲ್ಲಿ ಈ ರೀತಿಯಾಗಿ, ಅದು ಕೂಡ ಹೇಗೆ ಭೃತ್ಯವತ್ಸಲತ್ವ ಅಂದರೆ ನಾವೇನು ಉದ್ಧಾರ ಮಾಡಿದೆವು ಅಂತಲ್ಲ, ಅಲ್ಲಿರುವ ಭಗವಂತನಿಗೆ ಪೂಜಾ ಅಂತ ಸಲ್ಲಿಸಬೇಕದನ್ನ. ಅಲ್ಲಿರುವ ಭಗವಂತ ಆ ಜೀವಿಯ ಕರ್ಮಾನುಸಾರ ನಾನಾ ರೀತಿಯಾದ ದೋಷಗಳನ್ನು ಪ್ರಕಟ ಮಾಡುತ್ತಾ ಇರ್ತಾನೆ. ಅಂಥ ಕಾಲಕ್ಕೆ ಅವರಲ್ಲಿ ದೇವರೇ ನನ್ನ ಮೂಲಕ ವಾತ್ಸಲ್ಯವನ್ನ ತೋರಿಸ್ತಾ ಇದ್ದಾನೆ. ಈ ವಾತ್ಸಲ್ಯ ತೋರಿಸುವುದು ಎಂಬುದು ಅಲ್ಲಿರುವ ಭಗವಂತನ ಪೂಜೆಯಾಗಲಿ ಅಂತ ಅನುಸಂಧಾನ ಮಾಡಿದವರೇ ಭೃತ್ಯ ವತ್ಸಲರು ಅಷ್ಟೇ ಹೊರತು ನಾನೇನೋ ಉದ್ಧಾರ ಮಾಡಿಬಿಟ್ಟೆ ಎಂಬುದು ಸರಿಯಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಇದಕ್ಕೊಂದು ದೃಷ್ಟಾಂತ ಕೊಡಬೇಕಾದ್ರೆ ಮಹಾಪರೂಪದ ಜ್ಞಾನಗಳ ದೃಷ್ಟಾಂತ ಕಾಣಿಯೂರು ಮಠದ ಈಗಿನ ಸ್ವಾಮಿಗಳ ಗುರುಗಳ ಗುರುಗಳು ವಿದ್ಯಾ ಸಮುದ್ರ ತೀರ್ಥರು ಅಂತ ಮಹಾನುಭಾವರು, ಅವರ ಸ್ಮರಣೆ ಮಾಡಿದರೆ ಸಾಕು ಜನ್ಮ ಉದ್ಧಾರ ಆಗುತ್ತೆ ಅಂತ ಮಹಾನುಭಾವರು. ಅವರು ಪೀಠದಲ್ಲಿರುವಾಗ ಅವರಿಗೇನು ಅಂದ್ರೆ ಅವರ ತಾಯಿ ಹುಡುಗರಿದ್ದಾಗ ತುಂಬಾ ತುಳಸಿ ತಿನ್ನಿಸಿದ್ರು ಅಂತ ಹೇಳುತ್ತಾರೆ, ಅವರಿಗೆ ವೈರಾಗ್ಯ ಚೆನ್ನಾಗಿ ಬರಲಿ ಅಂತ. ಆದರೆ ಆ ತುಳಸಿ ಹೆಚ್ಚು ತಿಂದದ್ದಕ್ಕೆ ಉಷ್ಣ ಆಗಿ ಅವರಿಗೆ ಉರಿಮೂತ್ರ ವ್ಯಾಧಿ ಶುರುವಾಯಿತು ಅಂತಾರೆ. ಕಾರಣ ಯಾವುದೇ ಆಗಿರಬಹುದು, ಒಟ್ಟಾರೆ ಅವರಿಗೆ ಐದೈದು ಹತ್ತತ್ತು ನಿಮಿಷಕ್ಕೆ ಮೂತ್ರಕ್ಕೆ ಹೋಗಬೇಕು, ಈ ತೊಂದರೆ ಶುರುವಾಯಿತು ಅವರಿಗೆ. ಅವರು ಆ ತೊಂದರೆ ಶುರುವಾದಾಗ ಅವರು ಪರ್ಯಾಯ ಮಾಡುವ ಕಾಲಕ್ಕೆ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಮೂತ್ರಕ್ಕೆ ಹೋಗಬೇಕು, ಮತ್ತ ಹೋಗಿ ಮೃತ್ತಿಕಾ ಶೌಚ, ಯತಿಗಳಿಗೆ ಮೃತ್ತಿಕಾ ಶೌಚ ಅಂದ್ರೆ ಒಂದು ಐದು ಸಲ ಹತ್ತು ಸಲ ಕೈ ತೊಳಿಬೇಕು, ಹತ್ತು ಸಲ ಕಾಲು ಮೃತ್ತಿಕೆ ಹಾಕಿ ತೊಳೆದು ತೊಳ್ಕೊಂಡು ಬರಬೇಕು. ಇಷ್ಟು ಮಾಡಿ ಸ್ನಾನ ಮಾಡಿಕೊಂಡು ಮತ್ತು ದೇವರನ್ನು ಮುಟ್ಟಿ ಪೂಜೆ ಮಾಡಿದ್ರೆ ಮತ್ತೂ ಮೂತ್ರಕ್ಕೆ ಬರಬೇಕು, ತಡೆಯಲಾರದಷ್ಟು ಓಡಬೇಕು. ಈ ತರ ಆಗ್ತಾ ಇದ್ರೆ ಸ್ವಾಮಿಗಳ ಭೋಜನವೇ ಐದು ಗಂಟೆ ಆಗ್ಬಿಡ್ತಾ ಇತ್ತು. ಪಾಪ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಎಲ್ಲರಿಗೂ ಸ್ವಾಮಿ ಚೌಕಿಯಲ್ಲಿ ಯಾರು ಇರ್ತಾ ಇದ್ರು, ಸ್ವಾಮಿಗಳು ಮಾತ್ರ ಇರ್ತಾ ಇದ್ರಂತೆ. ಯಾಕೆ ಅಂದ್ರೆ ದೇವರಿಗೆ ನೈವೇದ್ಯ ಮಾಡುವಾಗ ಮೃಷ್ಟಾನ್ನ ಭೋಜನ ಅಂತ ಹಾಕ್ತಾರೆ. ಏಕಕಾಲದಲ್ಲಿ ಮೂರು ಪ್ರತಿಮೆಗಳಲ್ಲಿ ಭಗವಂತನ ಆರಾಧನೆ, ಒಳಗೆ ಕೃಷ್ಣ, ಆ ಮೂರ್ತಿಯಲ್ಲಿ ಕೃಷ್ಣನ ಆರಾಧನೆ, ಇನ್ನೊಂದು ಕಡೆ ಹೋಮ, ಆ ಹೋಮದಲ್ಲಿ ಪೂರ್ಣಾಹುತಿ ಮೂಲಕ ಅಗ್ನಿಯ ಮೂಲಕ ದೇವರ ಆರಾಧನೆ, ಇನ್ನೊಂದು ಪ್ರತಿಮಾ ಬ್ರಾಹ್ಮಣ ಅಂತ. ಬೆಳಿಗ್ಗಿನಿಂದ ದೇವರಿಗೆ ನೈವೇದ್ಯ ಆದ ಅನ್ನ ಸಾಧಕಗಳು ಏನಿರುತ್ತೆ ಅದನ್ನ ಬ್ರಾಹ್ಮಣರಿಗೆ ಬಡಿಸಿ ಆ ಕಾಲದಲ್ಲಿ, ಅಲ್ಲೂ ಏಕಕಾಲದಲ್ಲಿ ಮೂರು ಪ್ರತಿಮೆಗಳಲ್ಲಿ ಭಗವಂತನ ಆರಾಧನೆ ಆಗಬೇಕು ಅಂತ ಮಧ್ವಾಚಾರ್ಯರೇ ಇಟ್ಟಿರತಕ್ಕಂಥ ವಿಶೇಷ ಸಂಪ್ರದಾಯ. ಅಂಥ ಕಾಲಕ್ಕೆ ವಿದ್ಯಾಸಮುದ್ರ ತೀರ್ಥರು ಏನು ಮಾಡುತ್ತಾ ಇದ್ರು ಅಂದ್ರೆ, ಮಧ್ಯಾಹ್ನ ಮೃಷ್ಟಾನ್ನ ಭೋಜನಕ್ಕೆ ಎಲ್ಲರನ್ನ ಕಳಿಸಿಕೊಟ್ಟು ಚೌಕಿಯಲ್ಲಿ ಅವರೊಬ್ಬರೇ ಕೊಡುತ್ತಾ ಇದ್ರು. ಯಾಕೆ? ನನ್ನಿಂದ ತೊಂದರೆ ಯಾರಿಗಾಗಬಾರದು. ಅಂಥ ಮಹಾನುಭಾವರು ಅವರತ್ರ ಇವಾಗ ಸ್ವಾಮಿಗಳು ಅಂತ ಹೇಳಿದ ಕೂಡಲೇ ನಾವು ಅವರ ಪರಿಸ್ಥಿತಿ ನೋಡಬೇಕು. ಅವರು ಸ್ವಯಂ ತಾವು ಮೂತ್ರಕ್ಕೆ ಹೋಗಬೇಕಾದ್ರೂ, ಮಲವಿಸರ್ಜನೆಗೆ ಹೋಗಬೇಕಾದ್ರೂ ತಂಬಿಗೆಯನ್ನ ತಾವು ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ. ಅವಾಗೆಲ್ಲ ಮೂತ್ರಕ್ಕಾಗಲಿ ಮಲವಿಸರ್ಜನೆಗಾಗಲಿ ಹೊರಕ್ಕೆ ಹೋಗ್ಬೇಕಾಗ್ತಿತ್ತು. ಆ ತಂಬಿಗೆ ಅವರು ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ, ಶಿಷ್ಯ ಹಿಡ್ಕೊಂಡು ಹೋಗ್ಬೇಕು ಅದನ್ನ. ಅಂಥ ಕಾಲಕ್ಕೆ ಅವರಲ್ಲಿ ಒಬ್ಬನಿದ್ದ ಗಿಂಡಿ ಮಾಣಿ ಅಂತ. ಆ ಗಿಂಡಿ ಕೆಲಸ ಮಾಡಲಿಕ್ಕೆ ಕಾಲು ತುಂಬಾ ಬಾತ್ ಹೋಗಿತ್ತು ಅವನಿಗೆ, ಆನೆ ಕಾಲು ಅಂತ. ತುಂಬಾ ಸಿಟ್ಟು ಸಿಡುಕು, ಎಷ್ಟು ಅಂದ್ರೆ ಸ್ವಾಮಿಗಳು ನೋಡಿದ್ರಣ್ಣ ಐದೈದು ನಿಮಿಷ ಹತ್ತತ್ತು ನಿಮಿಷಕ್ಕೊಂದ್ಸಲ ಮೂತ್ರಕ್ಕೆ ಹೋಗ್ಬೇಕು, ಪ್ರತಿ ಸಲ ತಂಬಿಗೆ ಅಲ್ಲಿ ತಗೊಂಡು ಹೋಗಿ ಇಡಬೇಕು, ತರಬೇಕು, ಎಲ್ಲ ಮಾಡಬೇಕು.
ಇತ್ತ ಸ್ವಾಮಿಗಳು ನೋಡಿದರ ಪ್ರಚಂಡ ತಪಸ್ವಿಗಳು, ಎಲ್ಲಾ ಜನಕ್ಕೂ ಬೇಕಾದವರು, ಪರಮಾನುಗ್ರಹ ಮಾಡುವವರು. ಆದರೆ ಅವನು ನೋಡಿದರಣ ಇವರ ಮೇಲೆ ಸಿಡಿ 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 ಮಾಡತಾ ಇದ್ದ. ಅವರೆದುರಿಗೇನೆ ತಂಬಿಗೆ ತಂದು ಥಟ್ ಅಂತ ಕುಟ್ಟಿದಂತೆ ಇಡ್ತಾ ಇದ್ದ. ಇದನ್ನೆಲ್ಲ ಕೂಡ ಬಂದವರು ಶಿಷ್ಯವರ್ಗದವರು ನೋಡುತ್ತಾ ಇದ್ರು. ಅವನ ಮೇಲೆ ಸಿಟ್ಟು ಉಕ್ಕಿ ಬರ್ತಾ ಇತ್ತೆಲ್ಲರಿಗೂ ಕೂಡ. ಸ್ವಾಮಿಗಳು ಸರಿ ತುಂಬಾ ಸಲ ಹೇಳಿದಂತೆ, ಸ್ವಾಮಿ ಒಂದು ಮಾತು ಹೇಳಿ ಇವನ ತೆಗೆದುಬಿಟ್ಟು ಒಳ್ಳೆಯವರನ್ನು ಇಡುತ್ತೇವೆ. ಹಾಗೆ ಸ್ವಾಮಿಗಳು ನಗ್ತಾ ಹೇಳಿದ್ರಂತೆ, ಅವನ ಕಡೆ ಒಮ್ಮೆ ನೋಡಿ, ಅವನ ಕಾಲು ತುಂಬಾ ದೊಡ್ಡದು ಅಂದ್ರೆ ಬಾತಿದೆ, ಅವನು ಎಲ್ಲಿಗೆ ಹೋದರೂ ಯಾವ ಕೆಲಸ ಮಾಡಲಿಕ್ಕಾಗಲ್ಲ. ಇನ್ನೊಂದು ನೋಡಿ, ಅವನಿಗೆ ಸಿಡುಕು ಸಿಟ್ಟು ವಿಪರೀತ ಇದೆ, ಯಾರ ಮೇಲೂ ಸಿಡಿ ಸಿಡಿ ಕೆಂಡ ಕಾರತಾ ಇರ್ತಾನೆ. ಈ ಪ್ರಾಣಿ ಬೇರೆ ಕಡೆ ಹೋದ್ರೆ ಯಾರಿಟ್ಟುಕೊಳ್ತಾರೋ ನನ್ನ? ಪಾಪ ಹೆಂಡತಿ ಮಕ್ಕಳಿದ್ದಾರೆ, ಅವನು ಒಳ್ಳೆಯವನೇ, ಈ ಸಿಟ್ಟಿನ ಗುಣದಿಂದ ಒದ್ದಾಡತಾ ಇದ್ದಾನೆ, ಇವನಿಗೆ ಯಾರನ್ನ ಹಾಕ್ತಾರೆ? ಅದಕ್ಕೆ ಇಲ್ಲೇ ಇದ್ರೆ ಅವನು ಏನೇ ಮಾಡಲಿ ಅವನು ಚೆನ್ನಾಗಿರ್ತಾನಲ್ಲ, ಅಷ್ಟು ಸಾಕು ಅಂತ ಹೇಳಿದಂತ ಮಹಾನುಭಾವ. ಇದು ಭೃತ್ಯವತ್ಸಲತ್ವ. ಯದ್ಯಪಿ ಎಲ್ಲಾ ಜನಗಳ ಮುಂದೆ ಶಿಷ್ಯರ ಮುಂದೆ ಇವರ ಮೇಲೆ ಸಿಟ್ಟು ತೋರುವಂತೆ ಎಲ್ಲರಿಗೂ ಗೊತ್ತಾಗುವಂತೆ ಥಟ್ ಅಂತ ತಂಬಿಗೆ ಬಡಿದು ಹೋಗ್ತಾ ಇದ್ರೆ ಎಂಥ ಸ್ವಾಮಿಗಳು ಸಿಟ್ಟು ಬಂದು ಗೆಟ್ ಔಟ್ ಅಂತ ಹೇಳಬೇಕಲ್ಲ. ಆದರೆ ಅವ್ರು ನಗತಾ ನೋಡ್ತಾ ಇದ್ರು ಅಂತಂದ್ರೆ ಆ ವ್ಯಕ್ತಿಯಲ್ಲಿರತಕ್ಕಂತಹ ದೋಷಗಳನ್ನ, ಬರೇ ದೋಷ ಇರೋದಲ್ಲ, ಆ ದೋಷದಿಂದ ತಮಗೆ ಅವಮಾನ, ಎಲ್ಲರೆದುರಿಗೆ ಅವಮಾನ ಆಗ್ತಾ ಇದ್ರೂ ಕೂಡ ಅದನ್ನು ಸಹನ ಮಾಡಿ ಅವರು ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ ಕೇಳಿಕೊಳ್ತಾರಲ್ಲ, ಈ ಗುಣ ಆ ಸ್ವಾಮಿಗಳಲ್ಲಿ ಹೇಗೆ ಬಂತಯ್ಯ ಅಂದರೆ ಅದನ್ನು ಹೇಳ್ತಾರೆ. ದೇವರನ್ನ ಭೃತ್ಯವತ್ಸಲ ಅಂತ ಚಿಂತನೆ ಮಾಡುತ್ತಾ ಬಂದರೆ ಆ ಗುಣ ಅವರೊಳಗಿರುವ ದೇವ ಪ್ರಕಟ ಮಾಡಿದರೆ ಅವರಲ್ಲೂ ಅಂತಹ ಗುಣ ಬರುತ್ತೆ. ನಾವು ಹಾಗೆ ಆಗಬೇಕು. ನಮ್ಮೆಲ್ಲೂ ಆಧಾರಪಟ್ಟವರು ತುಂಬಾ ಜನ ಇದ್ದಾರೆ. ನಮ್ಮೆಲ್ಲೂ ನಾವು ಜ್ಞಾನ ಕೊಟ್ರೆ ಬದುಕುವವರಿದ್ದಾರೆ, ನಮ್ಮಿಂದ ಅನ್ನ ಕೊಟ್ರೆ ಬದುಕುವವರಿದ್ದಾರೆ, ತುಂಬಾ ಜನ ಇದ್ದಾರೆ. ಅಂತ ಕಾಲಕ್ಕೆ ಅವರಲ್ಲಿ ದೋಷಗಳನ್ನು ನೋಡಿ ನಾವು ಅವರ ಮೇಲೆ ದ್ವೇಷದಿಂದ ದೂರ ಮಾಡುವುದು ಅಂತ ಏನಿದೆಯಲ್ಲ ಅದು ಸರಿಯೋ ಸರಿಯಲ್ಲ. ಆದರೆ ನಮ್ಮಲ್ಲೂ ಸಿಟ್ಟು, ನಮ್ಮಲ್ಲೇ ಇದು, ಅದರಿಂದ ಆ ವ್ಯಕ್ತಿಗಳು ಹೋದ್ರೆ ಸಾಕು ಅಂತ ದೂರ ಮಾಡ್ತಾ ಇರ್ತೀವಲ್ಲ. ಹಾಗಾದ್ರೆ ನಮ್ಮಲ್ಲಿ ದುರ್ಗುಣ ಹೋಗಬೇಕು. ನಮ್ಮ ಮೇಲೆ ಆಧಾರಪಟ್ಟವರು ಯಾರ್ಯಾರಿದ್ದಾರೆ, ಶಿಷ್ಯವರ್ಗ ನಮ್ಮವರು ಯಾರ್ಯಾರಿದ್ದಾರೆ, ಅವರೆಲ್ಲರ ಮೇಲೂ ಅವರ ದೋಷಗಳ ಸಹಿತ ಅವರನ್ನ ಅಭಿಮಾನಿಸಿ, ಅವರ ದೋಷಗಳಿಂದಾಗಿ ನಮಗೆ ತೊಂದರೆ, ಅವರ ದೋಷಗಳಿಂದಾಗಿ ನಮಗೆ ಅವಮಾನ ಇವೆಲ್ಲ ಆಗ್ತಾ ಇದ್ರು ಕೂಡ ಅವರ ಮೇಲೆ ಕರುಣೆ ತೋರುತ್ತಾ ಅವರೆಲ್ಲರೂ ದೇವರ ಭಕ್ತರು, ಮುಂದೆ ಉದ್ಧಾರ ಆಗ್ತಾರೆ. ನಾನು ಒಂದು ಕಾಲಕ್ಕೆ ಇಂಥವನೇ ಆಗಿದ್ದೆ, ದೇವ ಗುರುಗಳ ಮೂಲಕ ನಾನು ಉದ್ಧಾರ ಮಾಡಿದ್ದಾನೆ, ಇವನನ್ನು ಕೂಡ ಸ್ವಾಮಿ ಉದ್ಧಾರ ಮಾಡುತ್ತಾನೆ. ಅವರಲ್ಲಿ ಕರುಣೆ ತೋರುವುದರ ಮೂಲಕ ಅಲ್ಲಿರುವ ಭಗವಂತನ ಪೂಜಾ ಮಾಡುವ ಭಾಗ್ಯ ಸ್ವಾಮಿ ನನಗೆ ಕೊಟ್ಟಿದ್ದಾನೆ ಎಂಬ ಭಾವನೆಯಿಂದ ಸಾಧನೆ ನಡೆದರೆ ಅದೆಂಥ ಅದ್ಭುತವಾದ ಸಾಧನೆ ಆಗುತ್ತೆ. ಅಂತಹ ಸಾಧನೆ ನಮಗೆ ಬೇಕಾ? ಅದು ಸುಮ್ಮನೆ ಪಲ್ಟಿ ಹೊಡೆದ್ರೂ ಬರಲ್ಲ. ಆ ಗುಣಗಳು ತಂದುಕೊಂಡ್ರೆ ಬರುತ್ತಾ? ಅಂಗಡಿಯಲ್ಲಿ ಕೊಂಡ್ಕೊಳ್ಳಿಕ್ ಆಗುತ್ತಾ? ಯಾರು ಕೊಡತಾರೆ ನಮಗೆ? ಒಳಗಿದ್ದ ಸ್ವಾಮಿಯೇ ನಮಗೆ ಆ ಗುಣ ಕೊಡಬೇಕು. ಆ ಸ್ವಾಮಿ ಅಂತಾನೆ ಪುಕ್ಕಟೆ ನಾನು ಕೊಡಲ್ಲಯ್ಯ, ನಿನ್ನ ಪಾಪ ಕಳೀಬೇಕು. ಆ ಪಾಪ ಇದ್ದದ್ದಕ್ಕೆ ಬೇರೆ ದುರ್ಗುಣಗಳು ಬಂದು ಕೂತಿವೆ. ಆ ಪಾಪ ಕಳೀಬೇಕಾದರೆ ನನ್ನ ಸ್ಮರಣೆ ಬೇಕು. ನನ್ನ ಸ್ಮರಣೆ ಮಾಡಿದರೆ ಆ ಸ್ಮರಣೆಯಲ್ಲಿ ಹುಟ್ಟಿದ ನನ್ನ ರೂಪಗಳು, ನಾನೇ ಬಂದು ಆ ರೂಪಗಳಿಂದ ಪಾಪದಲ್ಲಿರೋದು ಆ ಪಾಪವನ್ನ ಅದರ ಬುಡವನ್ನ ನಾಶ ಮಾಡಿಬಿಡುತ್ತೇನೆ ಅಂತಾನೆ ಭಗವಂತ. ಇದು ಒಳಗಿರುವ ಮೆಕ್ಯಾನಿಸಂ. ಆದ್ದರಿಂದ ದೇವರನ್ನ ನಮ್ಮ ಒಳಗಿರುವ ಬಿಂಬ ಮೂರ್ತಿಯನ್ನ ಸ್ವಾಮಿ ನೀನು ಭೃತ್ಯವತ್ಸಲತ್ವ ಎಂಬ ಗುಣ ಒಳಗೆ ಬಚ್ಚಿಟ್ಟುಕೊಂಡಿದ್ದೀಯ, ಅದಕ್ಕೆ ನನ್ನಲ್ಲಿ ಭೃತ್ಯವತ್ಸಲತ್ವ ತೋರತಾ ಇಲ್ಲ. ಯದ್ಯಪಿ ನೀನು ಭೃತ್ಯವತ್ಸಲನೆ, ನಿನ್ನೊಳಗೆ ಭೃತ್ಯವತ್ಸಲತ್ವ ಅಂತ ಗುಣ ಇದೆ, ಆದರೆ ನನ್ನಲ್ಲಿ ನೀನು ಪ್ರಕಟ ಮಾಡಲಿಲ್ಲ. ಆದ್ದರಿಂದ ನನ್ನೊಳಗಿರುವ ಬಿಂಬಮೂರ್ತಿ ನೀನು, ನಿನ್ನೊಳಗಿರತಕ್ಕಂಥ ಆ ಭೃತ್ಯವತ್ಸಲತ್ವ ಅಂತ ಗುಣವನ್ನ ಪ್ರಕಟ ಮಾಡಯ್ಯ, ಅದರ ಮಾಡುವ ಮೂಲಕ ನನ್ನಲ್ಲೂ ಆ ಗುಣ ಪ್ರಕಟ ಮಾಡು ಅಂತ ಇಷ್ಟೆಲ್ಲಾ ಅರ್ಥ ಎಲ್ಲಿ ಬರುತ್ತೆ? ಒಂದು ಮಾತಿನಲ್ಲಿ. ನೀನು ಭೃತ್ಯವತ್ಸಲ, ನೀನು ಭೃತ್ಯವತ್ಸಲ, ನೀನು ಭೃತ್ಯವತ್ಸಲ ಅಂತ ಚಿಂತನೆ ಮಾಡುವುದರಲ್ಲಿ ಇಷ್ಟು ಅಪ್ಲಿಕೇಶನ್ ಕೂತಿದೆ, ಇಷ್ಟು ಚಿಂತನೆ ಬರಬೇಕು. ನೀನು ಭೃತ್ಯವತ್ಸಲ, ಆದರೆ ಆ ಗುಣ ಪ್ರಕಟ ಮಾಡಲಿಲ್ಲ, ಆ ಗುಣ ಪ್ರಕಟ ಮಾಡು, ನನ್ನಲ್ಲಿ ಬರುವಂತೆ ಮಾಡುವಂತ ಇಷ್ಟೆಲ್ಲ ಅರ್ಥ
ನಮ್ಮ ತಲೆಯಲ್ಲಿ ತುಂಬಿಕೊಂಡು ಹೇಳೋದು ಮಾತ್ರ ನೀನು ಮೃತ್ಯವತ್ಸಲ, ನೀನು ಮೃತ್ಯವತ್ಸಲ ಅಂತ ಹೇಳಬೇಕು. ಇಲ್ಲದಿದ್ದರೆ ಸುಮ್ಮನೆ ನೀನು ಮೃತ್ಯವತ್ಸಲ, ನೀನು ಮೃತ್ಯವತ್ಸಲ ಅಂದ್ರೆ ದೇವರು ಏನಾದ್ರೆ ನಮಗೇನು ಅಂತ ಕ್ವಶನ್ ಮಾರ್ಕ್ ನಮ್ ಬರುತ್ತೆ. ಇಷ್ಟು ಅಲ್ಲಿ ಅರ್ಥ ಕೂತಿದೆ. ಕುದೇವರ ಗುಣಚಿಂತನೆ ಅದ್ಭುತವಾದ್ದು. ಈ ಜೀವನ, ನಮ್ಮ ಬದುಕು, ಈ ಒಂದು ಜನ್ಮ ಸಾರ್ಥಕ ಆಗಬೇಕಾದ್ರೆ ನಮ್ಮಲ್ಲೇ ಅದ್ಭುತವಾದ ಗುಣಗಳು ಮೂಡಿ ಬರಬೇಕು, ಒಳ್ಳೆ ಒಳ್ಳೆ ಗುಣಗಳು ಬರಬೇಕು. ಆ ಗುಣಗಳು ಮೂಡಿ ಬಂದರೆ ಹೊರತು ಈ ಬದುಕು ಸಾರ್ಥಕ ಆಗಲ್ಲ. ಆ ಗುಣಗಳು ಮೂಡಬೇಕಾದರೆ ಅಂಥ ದೇವರ ಗುಣಗಳನ್ನು ಚಿಂತನೆ ಮಾಡಿದರೆ ಹೊರತು ಆಗಲ್ಲ. ಅದನ್ನೇ ಗೋಪಾಲದಾಸರು ಹೇಳುತ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ ಅಂದ್ರು. ಹಾಗಾದರೆ ನಮ್ಮ ಇಡೀ ಜೀವನ ದೇವರ ಗುಣಗಳ ಚಿಂತನೆಗಾಗಿಯೇ ಮೀಸಲಾದದ್ದು. ಆ ದೇವರ ಗುಣಗಳ ಚಿಂತನಾ ಪೂರ್ವಕ ದೇವರ ಸ್ಮರಣೆ ಬರಬೇಕೆ ನಮ್ಮ ಮಿಕ್ಕ ಸಾಧನೆಗಳೆಲ್ಲ, ಆಚಮನ, ಸ್ನಾನ, ಸಂಧ್ಯಾ, ಪೂಜಾ ಎಲ್ಲ ಅದಕ್ಕಾಗಿ. ಆ ದೇವರ ಸ್ಮರಣೆ, ಆ ದೇವರ ಗುಣಗಳ ಸ್ಮರಣೆ ಅದು ಬಾರದೆ ಬರೇ ಮೆಕ್ಯಾನಿಕಲ್ ಆಗಿ ಎಲ್ಲಾ ಸ್ನಾನ ಸಂಧ್ಯಾದಿ ಕರ್ಮಗಳೆಲ್ಲ ನಡೀತಾ ಇದ್ದರೆ ಭಾಗವತ ಒಂದೇ ಮಾತು ಹೇಳುತ್ತೆ, ಶ್ರಮ ಏವ ಹಿ ಕೇವಲಂ. 8 ಗಂಟತ್ತು ಪೂಜಾ ಎಲ್ಲ ಆಯ್ತು, ಮುಗೀತು, ವೈಶ್ವದೇವ ಬಲಿಹರಣ ಎಲ್ಲ ಮುಗಿಸಿ ಬೆಳಿಗ್ಗೆ 6ಕ್ಕೆ ಹೋದವರು ಮಧ್ಯಾಹ್ನ 2 ಗಂಟೆಗೆ ಬಂದ್ವು, ಆದರೆ ದೇವರ ಮೇಲೆ 8 ನಿಮಿಷವೂ ಇಲ್ಲ. ಅದು ಸಾಧನೆಯೋ ಅಂತ ಕೇಳ್ತಾರೆ. ಆದ್ದರಿಂದ ನಾವೇನೋ ದೇವರ ಹತ್ರ ನಿಂತು 8 ಗಂಟೆ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ನಮ್ ರೆಕಾರ್ಡಲ್ಲಿ 8 ನಿಮಿಷ ಅಂತಿದೆಯಪ್ಪ. ಯಾಕೆ ಅಂದ್ರೆ ನೀನ್ ನನ್ನಲ್ಲಿ ಮನಸ್ಸಿಟ್ಟದ 8ನೇ ನಿಮಿಷ, ನೀನಲ್ಲಿ ದೇವರ ಮನೆಯಲ್ಲಿ 8 ಗಂಟೆ ಇದ್ದು 8 ಗಂಟೆಯಲ್ಲಿ ಎಲ್ಲಾ ಪದಾರ್ಥಗಳು ಕಳೆ ಹಾಕಿ ಮೇಲೆ ಹಾಕಿ ಎಲ್ಲ ಮಾಡಿರಬಹುದು. ಆದರೆ ನಮ್ಮ ರೆಕಾರ್ಡಲ್ಲಿ ನಿನ್ನ ಸಾಧನೆ ಎಷ್ಟಾಯಿತು ಅಂದ್ರೆ 8 ನಿಮಿಷ ಮಾತ್ರ, ಅದು ಇಟ್ಟದ್ರೆ. ಆದ್ದರಿಂದ ದೇವರಲ್ಲಿ ಮನಸ್ಸಿಡೋದೇ ಪ್ರಧಾನ ಸಾಧನೆ. ಅದಕ್ಕಾಗಿ ವೈದಿಕ ಕರ್ಮಾನುಷ್ಠಾನ ಬೇಕೇ ಬೇಕು. ಅದು ನೋಡಿ, ಆ ದೇವರ ಮನಸ್ಸಿಡೋದೇ ಸಾಧನೆ ಅಂತ ಹೇಳಿಬಿಟ್ಟು ಎಲ್ಲಾ ಕರ್ಮಾನುಷ್ಠಾನ ಬಿಟ್ಟು ಕೂತ್ರೆ ದೇವರ ಮನಸ್ಸು ಬರೋದೇ ಇಲ್ಲ, ಸುಮ್ಮನೆ ನಾಟಕ ಆಗುತ್ತೆ. ವೈದಿಕ ವೇದೋಕ್ತ ಕರ್ಮಾನುಷ್ಠಾನ ಎಷ್ಟು ಬೆಲೆ ಅಂತ ಹೇಳಿದರೆ ದೇವರಲ್ಲೇ ಮನಸ್ಸು ಬರಲಿಕ್ಕೆ ಆ ಕಾರ್ಯ ಆಗಬೇಕು. ಆ ಕಾರ್ಯ ಆಗುವ ದೇವರಲ್ಲಿ ಮನಸ್ಸು ಬರಬೇಕು, ಎರಡು ಜೊತೆ ಜೊತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ದೇವರನ್ನ ಮೃತ್ಯವತ್ಸಲ ಅಂತ ಚಿಂತನೆಯ ಪ್ರಾಧಾನ್ಯವನ್ನ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಹರಿಕಥಾಮೃತ ಸಾರದಲ್ಲಿ ಒಂದೊಂದು ಪದ್ಯದಲ್ಲಿ ಭಗವಂತನ ಅದ್ಭುತ ಅದ್ಭುತ ಗುಣಗಳು ನಮ್ಮಲ್ಲಿ ಮೂಡಿ ಬರಲಿ. ಯಾವ ಯಾವ ಗುಣಗಳು ಬೇಕೋ, ಈ ಜೀವನ ಉದ್ಧಾರ ಆಗಲಿಕ್ಕೆ ಎಷ್ಟು ಗುಣಗಳು ಬೇಕೋ ಅದೆಲ್ಲ ಪಟ್ಟಿ ಮಾಡಿ ದೇವರಲ್ಲಿದ್ದ ಗುಣಗಳು ಹೇಳಿದ್ದಾರೆ. ಪ್ರತಿಯೊಂದು ಗುಣವನ್ನು ದಿನಕ್ಕೂ ಸ್ಮರಣೆ ಮಾಡಿದರೂ ಸಾಕು, ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ. ಆ ದೃಷ್ಟಿಯಲ್ಲಿ ಹರಿಕಥಾಮೃತ ಸಾರ ನಾವು ನೋಡೋಣ, ನೋಡಿ ನಮ್ಮ ಜೀವನದಲ್ಲಿ ಅನುಭವಕ್ಕೆ ತಂದುಕೊಳ್ಳೋಣ. ದಾಸರದೇ ಹೇಳ್ತಾರೆ, ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗೆ. ಇದೇ ಮುಖ್ಯ, ಬರೇ ಕೇಳಿಬಿಟ್ಟು ಕೇಳಿಬಿಟ್ಟು ಜೀವನ ಎಲ್ಲ ಬರೇ ಪ್ರವಚನ ಕೇಳಿಬಿಡೋದ್ರಲ್ಲೇ ಆಯ್ತು, ಸತ್ತೇ ಹೋದವು, ಅನುಷ್ಠಾನಕ್ಕೆ ಇಲ್ಲವೇ ಇಲ್ಲ, ಏನು ಬದುಕು ಉಪಯೋಗ ಅಂತ ಹೇಳ್ತಾರೆ. ಅದರಿಂದ ಅಪರೂಪವಾಗಿರ್ತಕ್ಕಂಥ ಅವಕಾಶ ಮನುಷ್ಯರಾಗಿರುವ ಭಗವಂತ, ಅಂದರೆ ಮನುಷ್ಯರಾಗಿ ಭಗವಂತನ ಚಿಂತನೆ ಮಾಡುವ ಅವಕಾಶ. ತತ್ರಾಭಿ ಬ್ರಾಹ್ಮಣ ಜನ್ಮ, ತತ್ರಾಭಿ ವೈಷ್ಣವತ್ವ, ಅಪರೂಪದ್ದು ಬಂದಿದೆ ಮತ್ತು ಬರಲ್ಲ, ಬರುತ್ತೆ ಗೊತ್ತಿಲ್ಲ. ಅಂತ ಕಾಲಕ್ಕೆ ಇದ್ದದ್ದನ್ನು ಈ ರೀತಿ ಸಾರ್ಥಕ ಮಾಡಿಕೊಳ್ಳದ ಹಾಗೆ ಏನೋ ಬದುಕಿನಲ್ಲಿ ತಿನ್ನೋದು ತಿರುಗೋದು ತಿರುಗಾಡೋದು ಮಾಡ್ತಾ ಬದುಕು ಬಿಟ್ರೆ, ಅದು ಬಿಟ್ಟರೂ ಕೂಡ ಸಾಧನೆ ಅಂತ ತಿರುಗಾಡಿದರೂ ಕೂಡ ಈ ಸಾಧನೆಯಲ್ಲೂ ನಿಜವಾಗಿ ಏನು ಮಾಡಬೇಕು ಅಂತ ತಿಳ್ಕೊಳ್ಳದೆ ಬರೇ ಭಕ್ತಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಬರೇ ಕರ್ಮ ಮಾಡೋದರಲ್ಲೇ ಕೂತಾರೆ. ಜ್ಞಾನವಿಲ್ಲದೆ ಮಾಡಿದರೆ ಸರಿಯಲ್ಲ. ಜ್ಞಾನಯುಕ್ತ ಕರ್ಮಾನುಷ್ಠಾನ ಮಾಡಿ ಭಗವಂತನ ಅನುಗ್ರಹ ಪಡೆಯೋಣ. ಪ್ರಧಾನ ದೇವರ ಸ್ಮರಣೆ, ದೇವರ ಗುಣಚಿಂತನೆ ನಮಗಿರಲಿ, ಅದೇ ನಮ್ಮ ಜೀವನ ಉಸಿರಾಗಿರಲಿ ಅಂತ ಹೇಳಿದ ದಾಸರಾದ ಚಿಂತನೆಯನ್ನ ನಾವು ಮಾಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.